శ్రీగురుభ్యో నమః. హరి ఓం. అజ్ఞానతిమిరచ్ఛేదం బుద్ధిసంవత్ప్రదాయకం విజ్ఞానవిమలం శాంతం విజయాఖ్యగురుం భజే. ನಂಬದಿರು ಸಂಸಾರವೆಂದೆಂಬುದೇ ಕಾಳಕೂಟದ ಅಂಬುದಿಗೆ ಅತಿಮಿಗಿಡು ಅಂತ ಹೇಳುವ ಸುಳಾದಿ ಅರ್ಥವಿದೆ. ಅದರಲ್ಲಿ ಮೂರನೆಯ ತಾಳ ಆಗಬೇಕು. ಆದಿಮೂಲ ಮೂರ್ತಿ ನಾರಾಯಣ ಜಗದಾದಿಕರ್ತ ಸಿದ್ಧಿ ಸರ್ವಸಮರ್ಥ ಕ್ರೋಧನಲ್ಲ ದಯಾವಂತನೊಬ್ಬರಿಗಲ್ಲ ಭೇದವಖಿಳ ಜೀವಕ್ಕೆ ಅಪಾರ ಮಹಿಮನು ಸಾಧನ ಬರಿತು ಅವರವರಿಗೆ ಫಲದೇವ ವ್ಯಾಧಿಶ ನಾಮ ರಂಗ ವಿಜಯ ವಿಠಲರೇಯನ ಆಧರಿಸಿ ಸಂಸಾರ ರೋದನ ಗೆಲ್ಲು. ಚೆನ್ನಾಗಿ ಹೇಳ್ಕೊಡ್ತೀವಿ. ನಾವು ಯಾರ ಚಿಂತನೆ ಮಾಡಬೇಕು ಅಂದರೆ ಆದಿಮೂಲ ಮೂರ್ತಿ ನಾರಾಯಣ, ಆದಿಮೂಲ ಮೂರ್ತಿಯಾದ ನಾರಾಯಣನ ಚಿಂತನೆ ಮಾಡಬೇಕು. ಆತ ಎಂಥವ? ಜಗದಾದಿ ಕರ್ತ, ಜಗತ್ತಿಗೆ ಮೊದಲಿನಿಂದ ಅವನೊಬ್ಬನೇ ಕರ್ತ. ಅರ್ಥ ಯಾರು? ಅನಾದಿಯಿಂದ ಲಕ್ಷ್ಮೀದೇವಿ ಬ್ರಹ್ಮದೇವರು ಮೊದಲುಕೊಂಡು ಪ್ರತಿಯೊಬ್ಬ ಜೀವರಾಶಿಯಲ್ಲಿ ತಾನೇ ಇದ್ದುಕೊಂಡು ಅವರ ಕೈ ಕಾಲು ಮೊದಲು ಎಲ್ಲ ಕದಲಿಸೋದು ಅವನೇ ಮಾಡಿಸ್ತಾ ಇದ್ದಾರೆ. ಪ್ರತಿಯೊಂದು ಅವನೇ ಮಾಡಿಸ್ತಾ ಇದ್ದಾರೆ. ಅದಕ್ಕೆ ಜಗದಾದಿಕರ್ತ ಅಂದರು. ಇವರೇ ಕರ್ತ ಕರ್ತ ಅಂದ್ರೆ ಅರ್ಥ ಆಗಲ್ಲ. ಪ್ರತಿಯೊಬ್ಬರು ಅವ ಸರದರೆ ಲಕ್ಷ್ಮೀದೇವಿ ಮೊದಲುಕೊಂಡು ಎಲ್ಲ ಗೊಂಬೆಗಳಂತೆ ನಿಲ್ಲಬೇಕಷ್ಟು. ಎಲ್ಲರೂ ಸಿದ್ಧಿ ಸರ್ವಸಮರ್ಥ. ಇಲ್ಲಿ ಯಾವ ಸುಳಾದಿಗಳಿದು? ಸಾಧನಾ ಭಾಗ ಸುಳಾದಿಗಳು. ನಮಗೆ ಸಂಶಯ, ಸಾಧನೆ ಆಗುತ್ತಾ ಅಂತ. ಸಾಧನೆಗೆ ಸಿದ್ಧಿ ಸಿಗುತ್ತಾ ಅಂತ ಅದು ಕೇಳುತ್ತಾರೆ. ಸಮರ್ಥ, ಸಿದ್ಧಿ ಕೊಡುವಂಥ ಸಮರ್ಥ ಸ್ವಾಮಿ ಇದ್ದಾನೆ ಅಲ್ಲಪ್ಪ. ಈ ದೇವರು ನಂಬಿದ್ರೆ ಮಹಾ ಸಿಟ್ಟಿ ತನಗೆ. ನಾವು ಮಾಡಿದ ನಾವ ತಪ್ಪು ಮಾಡಲಿಕ್ಕೆ ಹುಟ್ಟಿದವು. ಯಾವಾಗಲೂ ಮರೆತು ಹೋಗ್ತೀವಿ, ದೇವರ ಸ್ಮರಣೆ ಮಾಡೋದೇ ಮರೆತು ಹೋಗ್ತೀವಿ. ಸಾಧನೆ ಸರಿಗಿಲ್ಲ, ಗೊತ್ತಿಲ್ಲ, ತಿಳಿಯಲ್ಲ, ತಿಳಿದಿದ್ರೂ ಮಾಡಲ್ಲ. ಎಷ್ಟು ಕ್ವಾಲಿಫಿಕೇಶನ್ಸು? ಒಂದು ಎರಡು ಅಲ್ಲ, ಎಲ್ಲ ನಮ್ಮಲ್ಲಿ ಕೂತಿದೆ. ಮತ್ತೆ ಅಂಥ ಕಾಲಕ್ಕೆ ನಮ್ಮ ಮೇಲೆ ಸಿಟ್ಟಾದ್ರೆ ಗತಿಯನ್ನು. ಕ್ರೋಧನಲ್ಲ, ಸಿಟ್ಟಿಲ್ಲ ಈತನಿಗೆ. ಹೇಳ್ತಾರೆ ದಯಾವಂತನು, ಇದು ಮಹಾ ದಯಾವಂತ. ನಮ್ಮ ಪರಿಸ್ಥಿತಿ, ನಮ್ಮ ಕರ್ಮ ಎಲ್ಲ ತಿಳಿದಿರುವಂಥವ ದಯಾವಂತ. ಚೆನ್ನಾಗಿ ಸಾಧನೆ ಮಾಡಿಸ್ತಾನೆ. ಅಲ್ಲ, ದಯಾವಂತ ಅಂದ್ರೆ ಕೆಲವರಿಗೆ ಮಾತ್ರ ದಯಾ ತೋರುತ್ತಾನೆ, ಎಲ್ಲರಿಗೂ ಅಲ್ಲ. ಅಂದ್ರೆ ದಯಾವಂತನು ಒಬ್ಬರಿಗಲ್ಲ, ಒಬ್ಬರಿಗೆ ಮಾತ್ರ ತೋರುವನಲ್ಲ. ಭೇದವ ಅಖಿಲ ಜೀವ ಕಪಾರ ಮಹಿಮನು. ಅಖಿಲ ಜೀವ, ಎಲ್ಲ ಜೀವರಾಶಿ ಇದ್ದಾರಲ್ಲ, ಅವರ ಭೇದ ಅರಿತು ಅಪಾರ ಮಹಿಮ ಏನು ಮಾಡುತ್ತಾನೆ? ಸಾಧನ ಬರಿತು ಅವರವರಿಗೆ ಫಲವೀವ. ಸ್ವಾಮಿ ಅವರವರಿಂದ ಅವರವರ ಹಿಂದಿನ ಕರ್ಮಾನುಸಾರ ಸಾಧನೆ ಮಾಡಿಸಿ ಫಲವನ್ನ ಕೊಡತಕ್ಕಂಥವನಾಗಿದ್ದಾನೆ. ವ್ಯಾಧಿಶ ನಾಮ ರಂಗ ವಿಜಯ ವಿಠಲರೇಯನ ಆಧರಿಸಿ. ವ್ಯಾಧಿಶ ಅಂದ್ರೆ, ವ್ಯಾಧಿಶ ಅಂದ್ರೆ ವಿಶೇಷವಾಗಿ ಆಯಾ ಜೀವರಾಶಿಗೆ ತಕ್ಕಂಥ ಕರ್ಮ ಫಲವನ್ನ ಆಯಾ ಕಾಲಕ್ಕೆ ಕೊಡುವವ. ವ್ಯಾಧಿಶ ವ್ಯಾಧಿಶ ನಾಮ ರಂಗ ವಿಜಯ ವಿಠಲ ದೇಯನ ಆಧರಿಸಿ ಹೇ ಸ್ವಾಮಿ ನೀನೇ ನನ್ನ ಹೃದಯದಲ್ಲಿದ್ದುಕೊಂಡು ಸಕಲ ಸಾಧನವನ್ನ ಮಾಡಿಸುವವ ಎಂಬ ಚಿಂತನೆ ಮಾಡಿ ಸಂಸಾರ ರೋದನ ಗೆಲ್ಲು. ಸಂಸಾರವೇ ದೊಡ್ಡ ಅಳು, ಇದರಲ್ಲಿ ಬಿದ್ದರೆ ಸಾಕು ತುಂಬಾ ದುಃಖ ನಮಗೆ, ಅಳುವಿಗೆ ಏನೂ ಕಡಿಮೆ ಇಲ್ಲ, ಯಾವಾಗೂ ದುಃಖವೇ ದುಃಖವೇ ದುಃಖವೇ. ಅದನ್ನು ಗೆಲ್ಲಬೇಕಾದರೆ ಆ ಭಗವಂತನ ಚಿಂತನೆ ಮಾಡುತ್ತಾ ಇದ್ದ.
ಶಾರೀರಧಾರಿಯಾದ ಮೇಲೆ ದೋಷ ಅಪಾರವಾಗಿ ಒಂದು ತೊಲಗದಲ್ಲಿಪ್ಪವು.
ಈ ಶರೀರ ಧಾರಣೆ ಮಾಡಿಕೊಂಡು ಬಂದಿವಲ್ಲ, ಅನಾದಿಯಿಂದ ಶರೀರಗಳು ಬರ್ತಾ ಇವೆ, ಈ ದೋಷ ಒಂದ ಎರಡ ನಾನಾ ರೀತಿಯಾಗಿ ಅಪಾರವಾಗಿ ಬಂದು ತೊಲಗದೇ ಇಪ್ಪವು. ಒಂದು ಕೂಡ ಬರೋದೇ ಅಷ್ಟೇ ನಮ್ಮಲ್ಲಿ ದೋಷಗಳು, ಹೋಗೋದು ಅಂತಿಲ್ಲ. ಇವತ್ತು ಈ ದೋಷ ಇದೆ, ಇದು ಹೋಗಿ ಇನ್ನೊಂದು ದೋಷ ಬರುತ್ತೆ ಅಂತಾರೆ. ಇದು ಬಂದದ್ದು ನಾವು ಬಿಡಲ್ಲ, ನಮ್ ಬಹಳ ಇಷ್ಟವಾಗಿರುತ್ತೆ ಆ ದೋಷ, ಇನ್ನೊಂದು ಬರ್ತಾ ಇರುತ್ತೆ ಹಾಗೆ ಹಾಗೆ ಹಾಗೆ.
ಶಾರೀರಧಾರಿಯಾದ ಮೇಲೆ ದೋಷ ಅಪಾರವಾಗಿ ಒಂದು ತೊಲಗದಲ್ಲಿಪ್ಪವು. ಘೋರ ಕರ್ಮದ ನಿಬಿಡೆಯಾರಾಧಿಸಲು ಪುಣ್ಯ ಜಾರಿಕೋಗುವುದು ಪ್ರಾಪ್ತವಾಗದೆ.
ಈ ಕರ್ಮ ಎಂಥದ್ದು ನಮ್ದು ಅಂದ್ರೆ ಘೋರವಾದ ಕರ್ಮ. ಆ ಘೋರವಾದ ಕರ್ಮ ನಿಬಿಡವಾಗಿದೆ, ಹೇಗೆ ಪೂರ ನಮ್ಮ ಸುತ್ತ ತುಂಬಿಕೊಂಡ್ಬಿಟ್ಟಿದೆ ಅಂದ್ರೆ ಒಂದು ಅರ್ಥ ಆಗ್ಬೇಕಾದ್ರೆ ನಾವೇನೋ ಸಂಕಲ್ಪ ಆಚಾರ್ಯನೋ ಹೇಳಿದಾರಪ್ಪ ದೇವರ ಸ್ಮರಣೆ ಸದಾ ಮಾಡಿ ಅಂತ ಮಾಡಬೇಕು ಅಂತ ಹೋಗೋದು. ಹೋದ ಕಾಲಕ್ಕಿಂತ ದೇವರ ಸ್ಮರಣೆಯೇ ಇರಲ್ಲ, ಏನೋ ಬೇರೆ ಮಾಡ್ತಾನೇ ಇರ್ತೀವಿ, ದೇವರ ಸ್ಮರಣೆಯನ್ನು ಮಾಡಲಿಲ್ಲ. ಮತ್ತೆ ಮಾರನೇ ದಿವಸ ಪ್ರವಚನ ಬಂದ ಕಾಲಕ್ಕೆ ಹೌದು ಆಚಾರ್ಯ ಹೇಳಿದ್ರಲ್ಲ ಮರತೇ ಹೋದ್ವಲ್ಲ. ನಮ್ಮ ಕರ್ಮ ಹೇಗೆ ಕೂತಿರುತ್ತೆ ಅಂದ್ರೆ ನಾನು ಯಾರನ್ನ ಕಾಮೆಂಟ್ ಮಾಡ್ತಾ ಇಲ್ಲ, ಮನೆಗೆ ಹೋದ ಕೂಡಲೇ ಅದು ಇದು 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 ಸಾಕತ್ತಾಗಿ ಎಲ್ಲಾ ಸುತ್ತ ಹಾಕೊಂಡಿರುತ್ತೆ. ದೇವರ ಸ್ಮರಣೆ ಒಂದು ಬಿಟ್ಟು ಉಸಿರಾಡದೆ ಎಲ್ಲಾ ಕೆಲಸಗಳು ಬಂದಿರುತ್ತೆ. ಅದು ನಿಮಗೆಲ್ಲ ಅನುಭವನೇ ಅಲ್ವಾ? ಮನೆಗೆ ಹೋದ ಕೂಡಲೇ ಸಕಪ ಅಂತ ಆಗ್ಬಿಡ್ತಾ ಇರುತ್ತೆ. ಅದು ಘೋರವಾದ ಕರ್ಮ, ನಿಬಿಡವಾಗಿದೆ ಹೇಳ್ತಾರೆ. ಆ ಕರ್ಮ ಅದರ ಹಿಂದೆ ಹೋಗ್ತಾ ಇದ್ರೆ ಪುಣ್ಯ ಜಾರಿ ಹೋಗುವುದು ಪ್ರಾಪ್ತವಾಗದೆ ಮತ್ತೇನು ಮಾಡಬೇಕು ಹೇಳುತ್ತಾರೆ. ನಾರಾಯಣನ ಪಾದ ವಾರಿಜ ಮರೆದರೆ ತೀರದು ಸಂಸಾರ ಬಂಧನವು. ದೇವರ ಪಾದವನ್ನು ಮರೆತರೆ ನಮ್ಮ ಸಂಸಾರ ಬಂಧನ ಎಂದೂ ಕಡಿಮೆ ಆಗುವುದೇ ಇಲ್ಲ. ನಾವೊಂದು ಇದು ನಮಗಲ್ರಿ ಹೇಳಬೇಕಾಗಿದ್ದು, ಯಾರು ದೇವರನ್ನ ಮರೆತಿರ್ತಾರೋ ಅವರನ್ನು ಅವ್ರಿಗೆ ಹೇಳ್ರಿ, ನಾವು ನಿತ್ಯ ಅಯ್ಯೋ ಗುರುಮಂತ್ರ ಮಾಡಿದ್ದೇನು, ತುಳಾದಿ ಎಲ್ಲ ಪಾರಾಯಣ ಮಾಡಿದ್ದೇನು, ನಾವೆಲ್ಲ ಪೂಜೆಗಳು ಮಾಡಿದ್ದೇನು ಅಂತ ಹೇಳಿದ್ರೆ ಹೇಳ್ತಾರೆ ಎಷ್ಟೊತ್ತಯ್ಯ ಎಲ್ಲ ಸೇರಿ ಒಂದು ಗಂಟೆ ಬೆಳಿಗ್ಗೆ ಗಡಿಬಿಡಿ ಗಡಿಬಿಡಿ ಎಲ್ಲ ಮಾಡಿಬಿಟ್ಟು ಒಂದು ಗಂಟೆಯ ಎರಡು ಗಂಟೆ ಮಾಡ್ತೀರಾ ಅಲ್ಲ ಮುಗಿತಲ್ಲಿಗೆ. ಆಮೇಲೆ ದೇವರೆಲ್ಲೋ ನಾವೆಲ್ಲೋ, ನಮ್ಮ ಸಂಸಾರದ್ದೇ ನಮ್ದು, ದೇವರಲ್ಲಿಗೆ ಕೂತಿರ್ತಾರೆ. ಮತ್ತು ನಾಳೆ ಬೆಳಿಗ್ಗೆ ಮತ್ತು ಮುಟ್ಟೋವರೆಗೂ ದೇವರು ದೇವರೇ ನಾವು ನಾವೇ ಅಲ್ಲ ಅಂದ್ರು. ನಾರಾಯಣನ ಪಾದ ವಾರಿಜ ಮರೆಯೋದು ಅಂದ್ರೆ ಏನು, ನೆನೆಯೋದು ಅಂದ್ರೆ ಏನು ಅಂದ್ರೆ ದೇವರನ್ನ ಪ್ರತಿಯೊಂದು ಕರ್ಮದಲ್ಲಿ ಕಡ್ಡಾಯವಾಗಿ ನೆನೆಯಲೇಬೇಕು ಅಂತ ದೀಕ್ಷೆಯಿಂದ ನೆನೆಯೋದು, ಅದನ್ನು ನೆನೆಯೋದು ಅಂತಾರೆ. ಅಥವಾ ದೇವರನ್ನ ಒಮ್ಮೆ ನೆನೆದು ಮರೆತು ಮರೆತಂತಾರೆ. ಹೇಗೆ ನೆನೆಯಬೇಕು? ಸದಾ ನೆನೆಯಬೇಕು. ನಾರಾಯಣನ ಪಾದವಾರಿಜ ಮರೆದರೆ ತೀರದು ಸಂಸಾರ ಬಂಧನವು. ಕ್ರೂರ ವಿಷಯಗಳ ದಾರಿಯ ಮೆಟ್ಟದೆ ಸೂರೆ ಗೋಳುಮನ ಸದ್ಭಕ್ತಿಗೆ. ಈ ವಿಷಯಗಳೆಂಥವು ಅಂದ್ರೆ ನಮ್ ಸುತ್ತೇ ಇರುತ್ತೆ, ನಮ್ಮನ್ನ ಸೆಳೆದು 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 ಒಟ್ಟಾರೆ ಘೋರವಾಗಿರತಕ್ಕಂಥ ನರಕಕ್ಕೆ ನಮ್ಮನ್ನ ಕರ್ಕೊಂಡು ಹೋಗ್ಬಿಡುತ್ತೆ. ಅರ್ಥ ಆಗಲ್ಲ. ಈಗ ಬೆಳಗ್ಗಿಂದ ರಾತ್ರಿ ಪರ್ಯಂತ ಏನೇನು ಸುಖ ಪಡ್ತೀರಪ್ಪ? ಮಹಾ ಒಂದು ಕುಡಿಯೋದು, ತಿಂಬೋದು, ಒಂಚೂರು ಗಂಧ, ಅದು ಸೆಂಟು, ಅದು ಇದು, ಚೂರು ವಾಸನೆ ನೋಡೋದು, ಚೂರು ಸ್ಪರ್ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಷ್ಟೇ ಬೆಳಗ್ಗಿಂದ ರಾತ್ರಿ ಪರ್ಯಂತ. ಅಲ್ಲಿ ಹೇಳ್ತಾರೆ ಇದರಿಂದ ಸುಖ ಪಡ್ತೀವಲ್ಲ, ಈ ಸುಖವೇ ನಮ್ಗೆ ಸಂಸಾರದಲ್ಲಿ ಸಿಗೋದು, ಅದಕ್ಕಿಂತ ಹೆಚ್ಚೇನು ಸಿಗಲ್ಲ. ಅಂಥ ಕಾಲಕ್ಕೆ ಈ ಸುಖ ಪಡೋದೇನೆ, ದೇವರನ್ನ ಮರೆತು ಪಟ್ಟರೆ, ಬರೀ ಸುಖ ಪಟ್ಟರೆ ಸಾಕಂತೆ, ಇನ್ನೇನು ಬೇಕಾಗಿಲ್ಲ. ಯಾರನ್ನ ನಾವು ಚೂರಿ ಹಾಕಬೇಕಾಗಿಲ್ಲ, ಏನು ಹಾಕಬೇಕಾಗಿಲ್ಲ. ನಮ್ಮ ಪಾಡಿಗೆ ನಾವು ಸುಖ ಪಡ್ತಾ ಇದು ಸತ್ತು ಹೋದರೂ ಕೂಡ ನರಕಕ್ಕೆ ಹಾಕ್ತಾರಂತೆ. ಯಾಕೆ? ದೇವರನ್ನ ಮರೆತು ಸುಖ ಪಟ್ಟದಕ್ಕೆ. ಅದೇನ್ರಿ, ನಮ್ಮ ಪಾಡಿ ನಾವು ಏನೋ ನಮ್ದು ದುಡ್ಡು ನಮ್ದಿದೆ ನಮ್ಮ ಪಾಡಿನ ಸುಖವಾಗಿದ್ರೂ ಕೂಡ ನರಕಕ್ಕೆ ಹಾಕ್ತಾರ ಅಂದ್ರೆ ಯಾಕೆ ಹಾಕಬಾರ್ದು ನೀವೇ ಹೇಳಿ. ಯಾಕೆಂದ್ರೆ ಪ್ರತಿಯೊಂದು ಸುಖ ಎಲ್ಲಿಂದ ಬರ್ತಾ ಇದೆ? ಇಂದ್ರಿಯಗಳ ಮೂಲಕ ಬರ್ತಾ ಇದೆ, ಪದಾರ್ಥದ ಮೂಲಕ ಬರ್ತಾ ಇದೆ, ವ್ಯಕ್ತಿಗಳ ಮೂಲಕ ಬರ್ತಾ ಇದೆ. ಹೌದಾ? ಹೊರಗೆ ಪದಾರ್ಥ ವ್ಯಕ್ತಿ, ಒಳಗೆ ಇಂದ್ರಿಯ, ಇಷ್ಟೇ. ಆದರೆ ಪದಾರ್ಥ ಸುಖ ಕೊಡಲ್ಲ, ವ್ಯಕ್ತಿಗಳು ಸುಖ ಕೊಡಲ್ಲ, ಇಂದ್ರಿಯಗಳು ಸುಖ ಕೊಡಲ್ಲ. ದೇವರೇ ಪದಾರ್ಥಗಳಲ್ಲಿದ್ದು, ಇಂದ್ರಿಯಗಳಲ್ಲಿದ್ದು, ವ್ಯಕ್ತಿಗಳಲ್ಲಿದ್ದು ತಾನೇ ಪದಾರ್ಥ ನೆಪ ಮಾಡಿ ತಾನು ಸುಖ ಕೊಡುತ್ತಾನೆ, ವ್ಯಕ್ತಿಗಳನ್ನ ಮುಂದಿಟ್ಟು ಒಳಗೆ ತಾನೇ ಸುಖ ಕೊಡುತ್ತಾನೆ, ಇಂದ್ರಿಯಗಳನ್ನ ಮುಂದಿಟ್ಟು ತಾನೇ ಸುಖ ಕೊಡುತ್ತಾನೆ. ಇಷ್ಟು ಕೊಡತಾ ತಾನೇ ಕೊಡತಾ ಇದ್ದಾನೆ ಎಂಬುದನ್ನು ಮರೆಸಿ ಬಿಡುತ್ತಾನೆ. ಪದಾರ್ಥ ವ್ಯಕ್ತಿಗಳು ಇಂದ್ರಿಯಗಳೇ ಸುಖ ಕೊಡ್ತಾ ಇವೆ ಅಂತ ತಲೆಗೆ ತಂದು ಕೊಡುತ್ತಾನೆ. ಇದನ್ನೇ ಮೋಸವಾಯಿತು ಆದುದಾಗಲಿ ಶ್ರೀಶ ನೀ ಕೈ ಹಿಡಿದು ರಕ್ಷಿಸು. ಇಷ್ಟು ಕಾಲ ಮೋಸ ಆಯಿತಪ್ಪ ಹರಿಯೇ, ಏನು ಸುಖ ಕೊಡುವವ ನೀನು, ನಿನ್ನನ್ನು ಮರೆತೆ ಸುಖ ಕೊಡದೇ ಇರುವಂತಹ ಪದಾರ್ಥಕ್ಕೆ ವ್ಯಕ್ತಿಗಳಿಗೆ ಹೂವಿನ ಹಾರ ಹಾಕ್ತಾ ಬಂದೆ ಇಷ್ಟು ಕಾಲ, ಹಾಕ್ಲಿ ಬಿಡ್ರಿ ಅಂತೀರಾ? ನೀವೇ ಯಾರಿಗೋ ಒಂದು ವಾರದ ದಿವಸ ಅವರಿಗೆಲ್ಲ ಈ ಸೂತಕನೋ ಏನೋ ಬಂದಿದೆ ಮೈಲಿಗೆ, ಏನು ಮುಟ್ಲಿಕ್ಕಿಲ್ಲ. ಬೆಳಗ್ಗೆಯಿಂದ ರಾತ್ರಿ ಪರ್ಯಂತ ಚಾಕರಿ ಮಾಡಿ ಮಾಡಿ ಹಾಕಿದ್ರೆಲ್ಲ ಅವರೇನ್ ಮಾಡಿದ್ರು, ಮಾಡಿದ್ದು ನೀವಾದ್ರೆ ಬೇರೆ ಯಾರೋ ಏನು ಮೂಸಿಕೂಡ ನೋಡಿಲ್ಲ ನಿಮ್ಮನ್ನ, ಅವರು ಕೊರಳಲ್ಲಿ ಹಾರ ಹಾಕಿ ನೀವೇ ಉದ್ಧಾರ ಮಾಡಿದ್ದು ಅಂತ ಅವ್ರನ್ನ ಹೊಗಳತಾ ಇದ್ದಾರೆ. ಹೊಟ್ಟೆ ಉರಿಯಲ್ವೇ ನಿಮ್ಗೆ, ಏನಂತೀರಾ? ಹಾಳಾಗಿ ಹೋಗ್ತೀರಾ, ನಾವು ಮಾಡಿದ್ದಕ್ಕೆ ಅವ್ರು ಹಾಕ್ತೀರಾ ಅಂತ ಬಲ್ಲ. ಹಾಗೆ ಸ್ವಾಮಿ ಅಂತ ಇಲ್ಲ, ನಾವು ಮಾಡಿದ್ದಕ್ಕೆ ನಮಗೆ ಫಲ ಬರುತ್ತೆ. ಸ್ವಾಮಿ ಸುಖ ಕೊಡತಾ ಇದ್ರೆ, ಸ್ವಾಮಿಯನ್ನ ಮರೆತು ಪದಾರ್ಥ ವ್ಯಕ್ತಿಗಳೇ ಇಂದ್ರಿಯಗಳೇ ಸುಖ ಕೊಡುತ್ತೆ ಅಂತ ಅದರ ಹಿಂದೆ ಓಡಿದರೆ ಅವಾಗೇನಾಗುತ್ತೆ? ಆ ದೇವರನ್ನ ಮರೆತದ್ದಕ್ಕೆ, ಆ ಖುಷಿ ಪಟ್ಟದ್ದೇ, ದೇವರನ್ನ ಮರೆತು ಖುಷಿ ಪಟ್ಟದ್ದಕ್ಕೆ ಪ್ರತ್ಯೇಕ ಆ ಕರ್ಮ ನಮ್ಮನ್ನ ಕಟ್ಟಿ ಹಾಕತ್ತೆ, ಕಟ್ಟಿ ಹಾಕತ್ತೆ, ಕಟ್ಟಿ ಹಾಕತ್ತೆ. ಹಾಗಾದ್ರೆ ಈ ಕರ್ಮ ಬಂಧನದಿಂದ ನಾವು ಬಿಡುಗಡೆ ಆಗಬೇಕಾದ್ರೆ ಏನು ಇಲ್ಲಿ ಸೀಕ್ರೆಟ್ ಕೀ ಅನುಷ್ಠಾನ ಕೆಟ್ಕೋಬೇಕಾಗಿದ್ದು ಅಂದ್ರೆ ಪದಾರ್ಥದಿಂದ ಸುಖ ಬಂತ, ಪದಾರ್ಥದಲ್ಲಿ ಇಂದ್ರಿಯಗಳಲ್ಲಿ ಸ್ವಾಮಿ ಕೊಡತಾ ಇದ್ದಾನೆ ಅಂತ ಟ್ಯಾಬ್ಲೆಟ್ ಇಂತ ಹಾಕೊಂಬಿಡಿ. ವ್ಯಕ್ತಿಗಳಿಂದ ಬಂತ, ಸ್ವಾಮಿ ಅಲ್ಲಿ ಇಲ್ಲಿ ಇದ್ದು ಕೊಡತಾ ಇದ್ದಾನೆ. ಪ್ರತಿಯೊಂದು ಸಲ ಇದನ್ನು ಹಾಕೊಳ್ತಾನೇ ಬರಬೇಕು. ಸುಖ ಪಟ್ಟಾಗೆಲ್ಲ ಪದಾರ್ಥ ವ್ಯಕ್ತಿಗಳು ಇಂದ್ರಿಯಗಳಲ್ಲಿ ಸ್ವಾಮಿ ಇದ್ದು ಸ್ವಾಮಿಯೇ ಕೊಡತಾ ಇದ್ದಾನೆ. ಇದಲ್ಲ 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 ಈ ಯಾವುದು ಚೂಯಿಂಗ್ ಟ್ಯಾಬ್ಲೆಟ್ ಅಂತಾರಲ್ಲ ಚಪ್ಪರಿಸೋದು, ಅದು ಹಾಕೊಂಡು ಯಾವಾಗ ಚಪ್ಪರಿಸ್ತಾನೇ ಇರಬೇಕು. ಅವಾಗೇನಾಗುತ್ತೆ ಅಂದ್ರೆ ಆ ವಿಷಯಗಳ ಅನುಭವ ಅಂತೂ ನಮಗೆ ಬರಲೇ ಬರುತ್ತೆ ಕರ್ಮಾನುಸಾರ. ಅದು ನಮಗೆ ಸಂಸಾರಕ್ಕೆ ಕಾರಣ ಆಗಲ್ಲ, ದೋಷ ಬರಲ್ಲ. ಇನ್ನೊಂದು ನೋಡಿ, ಭಗವಂತನ ಪ್ರೀತಿ ಬರುತ್ತೆ, ಸುಖಪಟ್ಟದ್ದಕ್ಕೆ ದೋಷವಿಲ್ಲ. ಮೂರನೆಯದು ಏನು? ಸುಖಪಟ್ಟಾಗ ದೇವರಿಗೆ ಕೃಷ್ಣಾನಿನ ಅರ್ಪಿತ ಅಂದದ್ದಕ್ಕೆ ಯಜ್ಞ ಮಾಡಿದ ಫಲವೂ ಬರುತ್ತೆ. ಒಂದೇ ಕಾರ್ಯ ಸುಖಪಟ್ಟದ್ದೇ, ದೇವರ ನೆನಪಿಲ್ಲದಿದ್ದರೆ ನರಕಕ್ಕೆ ಕಾರಣ ಆಗತ್ತೆ, ಇಲ್ಲಿ ಕಟ್ಟಿ ಹಾಕತ್ತೆ, ಘೋರವಾದ ಕರ್ಮಗಳ ಸರಪಳಿ ಬರ್ತಾ ಬರುತ್ತೆ. ಅದೇ ದೇವರನ್ನ ನೆನೆದು ಬಿಟ್ರೆ ಬೇರೆ ಕರ್ಮಗಳನ್ನ, ಈ ಕರ್ಮವೇ ಬೇರೆ ಕರ್ಮಗಳನ್ನ ಸುಡುತ್ತೆ. ನಮಗೆ ದೇವರ ಅನುಗ್ರಹ ಆಗತ್ತೆ, ಪುಣ್ಯವೂ ಬರುತ್ತೆ, ಸುಖವೂ ಸಿಕ್ತು, ಅನಂತರಾಗಿರ್ಬೋದು. ಹಾಗಾದರೆ ನಾವೇನು ಮಾಡಬೇಕು? ಇನ್ನೇನು ಬೇಡ, ಬೆಳಗ್ಗಿಂದ ರಾತ್ರಿ ಪರ್ಯಂತ ಸುಖ ಪಡ್ತೀರಾ? ಪಡುವ ಕಾಲಕ್ಕೆಲ್ಲ ಅಲ್ಲಲ್ಲಿ ಇರುವ ದೇವರನ್ನ ನೆನಪಿಟ್ಟುಕೊಂಡು ನೆನೆಯಿರಿ. ಇದೇ ಒಳ್ಳೆ ರಹಸ್ಯ. ಇದನ್ನೇ ದಾಸರಾಯರು ಹೇಳಿಕೊಟ್ರಲ್ಲ ನಮ್ಮ ಜಗನ್ನಾಥದಾಸರು. ಸತತ ವಿಷಯ ಇಂದ್ರಿಯಗಳಲ್ಲಿ ಪ್ರವಿತತ ನೆನೆಸಿ ರಾಗಿಸುವ ಲಕುಮೀ ಪತಿಗೆ ಸರ್ವ ಸಮರ್ಪಣೆಯು ಮಹಾಪೂಜೆ ಸದುಪಾಯ. ಅದನ್ನೇ ಹೇಳ್ತಾ ಇದ್ದಾರೆ. ಕ್ರೂರ ವಿಷಯಗಳ ದಾರಿಯ ಮೆಟ್ಟದೆ ಸೂರೆಗೊಡು ಮನ ಸದ್ಭಕ್ತಿಗೆ. ಆ ಸ್ವಾಮಿ ಎಂಥವನಾಗಿದ್ದಾನೆ, ಅವನೇ ನನಗೆಲ್ಲ ಕೊಡತಾ ಇದ್ದಾನೆ ಅಂತ ಭಕ್ತಿಗೆ ಮನಸ್ಸು ಕೊಡಯ್ಯ. ಆವಾಗ ಈ ವಿಷಯಗಳ ಪದಾರ್ಥಗಳ ಎಲ್ಲದನ್ನ ಉಣ್ಣುವುದು ಭಗವಂತನ ಪೂಜೆ ಆಗಿಬಿಡುತ್ತೆ. ಬೀರು ಸ್ವಭುಜ ನಾಮ ವಿಜಯ ವಿಠಲನೆಂದು ಪಾರಾಗು ಸಂಸಾರ ವಾರಿಧಿ ವೇಗ ಹೇಳ್ತಾರೆ. ಸ್ವಭುಜ ಅಂತ, ಸ್ವಭುಜ ಅಂದ್ರೆ ಸ್ವಭು ತನ್ನಿಂದ ತಾನೇ ಹುಟ್ಟಿ ಬರುವವ, ಅಥವಾ ಸ್ವಭು ತನ್ನಿಂದ ಹುಟ್ಟಿ ಬಂದಂಥವ್ರು ಯಾರಿದ್ದಾರೆ ಅವರಿಂದ ಜ ಹುಟ್ಟಿ ಬರುವಂಥವ. ಇದೇನಿದು ಅಂದ್ರೆ ಸ್ವಭು ಸ್ವೇನ ಭವತಿ. ಸ್ವಭೂ ಅಂದ್ರೆ ಸ್ವಯಂಭು, ಸ್ವಭು ಬ್ರಹ್ಮದೇವರು, ಅವರಿಂದ ಜ ಮೂಗಿನಿಂದ ಹುಟ್ಟಿ ಬಂದ ವರಾಹ. ಹೌದಾ? ಹಾಗೆ ತನ್ನಿಂದ ಹುಟ್ಟಿ ಬಂದ ಈ ಅನೇಕ ದೇವತೆಗಳ ಗುಂಪಿದೆ, ಅವರಲ್ಲೇ ತಾನು ಹುಟ್ಟಿ ಬಂದ. ಮಹಿದಾಸ, ಕಪಿಲ ಮೊದಲಾದ ಅನೇಕ ರೂಪಗಳು ಧಾರಣೆ ಮಾಡಿ ಬಂದಲ್ಲ, ಇವರೆಲ್ಲ ಯಾರು? ದೇವರಿಂದ ಬಂದ, ಬ್ರಹ್ಮದೇವರಿಂದ ಬಂದ, ಕಶ್ಯಪರಿಂದ ಬಂದ ಸಂತತಿಯೇ ಸಂತತಿ, ಅದರೊಳಗೆ ತಾನು ಬಂದ. ಅದಕ್ಕೆ ಸ್ವಭುಜ ನಾಮ. ವಿಜಯ ವಿಠಲನೆಂದು ಅಂದರೆ ತುಂಬಾ ಸುಂದರವಾದ ಪ್ರಸಂಗ. ಸಂಸಾರ ಪಾರಾಗು ಸಂಸಾರ ವಾರಿಧಿ ವೇಗ ಅಂದ್ರು, ಬೇಗ ದಾಟಬೇಕಾ ದೇವರನ್ನ? ಸ್ವಭುಜ ಅಂತ ಚಿಂತನೆ ಮಾಡು ಅಂದರೆ ದೇವತೆಗಳು ದೇವ ತನ್ನಿಂದ ಬಂದವರಿಂದ ಬಂದವ ಅಂತ. ಇಲ್ಲಿ ಬಂದ್ರೆ ದೇವರು ಬಿಂಬಮೂರ್ತಿ, ಅವನಿಂದ ಬಂದದ್ದೇ ನಮ್ಮ ಇಂದ್ರಿಯಗಳ ವ್ಯಾಪಾರ. ಇಂದ್ರಿಯಗಳ ವ್ಯಾಪಾರವೆಲ್ಲ ಅವನು ಮಾಡಿಸಿದ್ದೆ, ಅವನಿಂದ ಬಂದದ್ದೇ. ಅಲ್ಲಿ ದೇವರ ರೂಪಗಳೇ ಹುಟ್ಟಿ ಬರುತ್ತೆ, ಹೌದಾ ಅಲ್ವಾ? ಚೋಡಶಿ ಕೇಳಿಲ್ವಾ? ಚೋಡಶಿಗೇನು ಹೇಳಿದ್ರು? ನಮ್ಮ ಇಂದ್ರಿಯಗಳ ವ್ಯಾಪಾರ ಆಗುತ್ತೆ, ಅದು ದೇವರೇ ಮಾಡಿಸೋದು, ದೇವರಿಂದ ಬಂದದ್ದು ನಮ್ಮ ಇಂದ್ರಿಯಗಳ ವ್ಯಾಪಾರ. ಇಂದ್ರಿಯಗಳ ವ್ಯಾಪಾರ ನಡೆದಾಗ ಪ್ರತಿಯೊಂದು ಇಂದ್ರಿಯದಲ್ಲಿ ಆ ವ್ಯಾಪಾರದಲ್ಲಿ ದೇವರ ರೂಪಗಳು ಹುಟ್ಟಿ ಬರ್ತಾ ಇವೆ ಅಸಂಖ್ಯಾತವಾಗಿ ಅಂತ ಹೇಳಿದ್ರು ಇಂದ್ರಿಯ ವ್ಯಾಪಾರ ಪ್ರಕರಣದಲ್ಲಿ. ಹೌದಾ? ಮರ್ತೋಬಿಟ್ರ ಇಲ್ಲ? ಎಲ್ಲ ಮರ್ತೋಬಿಟ್ರಿ, ಹೌದೋ ಅಲ್ವೋ? ಬರ್ತಿಲ್ವಾ? ಮನಸ್ಸಿನಿಂದ ಒಂದು ವ್ಯಾಪಾರ ಆಲೋಚನೆ ಬರಬೇಕಾದ್ರೆ ಹೇಗಾಗುತ್ತೆ ಹೇಳಿ? ಸ್ವರೂಪ ದೇಹದ ಮನಸ್ಸು ಅಲ್ಲಿ ಅನಿರುದ್ಧ, 24 ರೂಪಗಳು ವಾಯುದೇವರು, ಅಲ್ಲಿ ಭಗವದ್ ರೂಪಗಳು, ಲಿಂಗದೇಹ ಅಲ್ಲಿ ಮನಸ್ಸು, ಸ್ಥೂಲ ದೇಹ ಅಲ್ಲಿ ಮನಸ್ಸು, ಅಲ್ಲಿರತಕ್ಕಂಥವ್ರು ಯಾರ್ಯಾರಿದ್ದಾರೆ ಆ ಮಧ್ಯ ಹೋಯ್ತ? ಅನಿರುದ್ಧ ದೇಹ ಹೋಯ್ತಲ್ವಾ? ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ಭಗವದ್ ರೂಪಗಳು ಬಂದು ಹೊರ ಬಂದರೆ ಒಂದು ಆಲೋಚನೆ ಆಕಾರದಲ್ಲಿ ಭಗವದ್ ರೂಪಗಳು ಎಷ್ಟು ಬರುತ್ತೆ, ದೇವತೆ ರೂಪಗಳು ಎಷ್ಟು ಬರುತ್ತೆ, ಹೌದಾ? ಪುಂಖಾನುಪುಂಖವಾಗಿ ಬಂತು. ಅದನ್ನೇ ಹೇಳ್ತಾರೆ ಸ್ವಭೋಜ ಅಂದರೆ. ಇದನ್ನೇ ಅರಣ್ಯಕಾಚಾರ್ಯ ಹೇಳ್ತಾರೆ. ಹೇ ಸ್ವಾಮಿ, ನನ್ನ ಮನಸ್ಸಿಗೆ ಬಾ, ನಾನ್ಯಾಕೆ ಬರಲಿ? ಬಂದ್ರೆ ನಾನು ಉದ್ಧಾರ ಆಗ್ತೇನೆ, ನೀನು ಬಾರಯ್ಯ. ನಿನ್ನ ಮನಸ್ಸಿಗೆ ಬರಬೇಕಾದ್ರೆ ನಿನ್ನ ಮನಸ್ಸು ನನ್ನ ಮೇಲೆ ಇರಲ್ಲ, ಸುಮ್ಮನೆ ಯಾಕೆ ನಾನ್ಯಾಕೆ ಬರಲಿ? ಅಲ್ಲಯ್ಯ, ನನ್ನ ಮನಸ್ಸು ನಿನ್ನ ಮೇಲಿರಲ್ಲ ಅಂದ್ರೆ ನೀನು ಎಲ್ಲ ಎಲ್ಲಿ ಹೋದರೂ ನೀನು ಇದೆಯಲ್ಲ. ನಿನ್ನ ಮನಸ್ಸು ನನ್ನ ಮೇಲಿರಲ್ಲ, ಎಲ್ಲೆಲ್ಲೋ ಹೋಗುತ್ತೆ ಅಂತ ಹೇಳ್ತೀಯ. ನನ್ನ ಮನಸ್ಸು ಹೋದ ಕಡೆಯೆಲ್ಲ ನೀ ಇದೆಯಲ್ಲ. ಅವ ದೇವ ಅಂದ, ನಿನ್ನ ಮನಸ್ಸು ನಾನಿದ್ದ ಕಡೆ ಬರ್ತಾ ಇದೆ, ಅದೆಲ್ಲಿಗೆ ಹೋಗುತ್ತೋ ಅಲ್ಲೆಲ್ಲ ನಾ ಇದ್ದೇನೆ, ಅಲ್ಲಿದ್ದ ನನ್ನನ್ನು ನೋಡ್ತಾ ಇಲ್ಲ, ಪದಾರ್ಥವೇ ನೋಡ್ತಾ ಇದೆ. ಅವಾಗ ಕೇಳಿದ್ರು, ನನ್ನ ಮನಸ್ಸು ಪದಾರ್ಥವನ್ನಾಗಲಿ ನಿನ್ನನ್ನಾಗಲಿ ಸ್ವತಂತ್ರವಾಗಿ ನೋಡ್ಲಿಕ್ಕಾಗುತ್ತೇನೋ, ನೀನೇ ತೋರಿಸ್ಬೇಕಲ್ಲ ಅಂತ ಕೇಳಿದರೆ, ಹಾ ಸರಿ, ನಿನ್ನ ಮನಸ್ಸು ಪದಾರ್ಥ ನೋಡ್ಲಿಕ್ಕಾಗ್ಲಿ ನನ್ನನ್ನು ನೋಡ್ಲಿಕ್ಕಾಗ್ಲಿ ಗೂಢವಾಗಿ ಪುಣ್ಯ ಇರಬೇಕು. ಪಾಪ ಇದ್ರೆ ಪದಾರ್ಥ ತೋರಿಸ್ತೇನೆ, ಪುಣ್ಯ ಇದ್ರೆ ನನ್ನ ಕಡೆ ನೋಡಿಸ್ತೇನೆ. ನಿನ್ನಲ್ಲಿ ಪಾಪ ತುಂಬಿದೆ, ಅದಕ್ಕೆ ನನ್ನ ಕಡೆ ನಿನ್ನ ಮನಸ್ಸನ್ನು ಕರ್ಕೊಂಡು ಬರ್ತಾ ಇಲ್ಲ. ಅವಾಗ ಅಂದ್ರು, ಸರಿ ಹಾಗಾದ್ರೆ ಆ ಪಾಪ ಕಳ್ಕೊಳ್ಳೋ ರೀತಿ ಏನು ಹೇಳಪ್ಪ? ನಂಗೇನು ಗೊತ್ತು, ಕಳ್ಕೊ, ನೀನೇ ಎಲ್ಲ ಕಳಿಬೇಕಾಗಿದ್ದು, ಸ್ವತಂತ್ರ ನಾನೇ. ಹಾ, ಹೇಗೆ ಕಳಿಬೇಕು? ಅವಾಗ ಹೇಳಿಕೊಡ್ತಾರೆ, ಎಲ್ಲೆಲ್ಲಿ ಕರ್ಮಗಳು ನಮ್ಮನ್ನು ಕಟ್ಟಿ ಹಾಕ್ತಾ ಇರುತ್ತೋ, ಕರ್ಮಗಳೊಂದು ಪರಿಚಯ ಆಯ್ತಾ ನಿಮಗೆ? ಆಗಿಲ್ಲಲ್ಲ, ಗೊತ್ತಿರುತ್ತೆ ಈ ಕೆಲಸ ಮಾಡಬಾರದು ಅಂತ ಇಡೀ ಶಾಸ್ತ್ರ ಹೇಳ್ತಾ ಇರುತ್ತೆ, ಗೊತ್ತಿರುತ್ತೆ. ನಾವು ಬೇಡ ಬೇಡ ಅಂತಲೇ ಇರ್ತೀವಿ. ಸರಿಯಾದ ಸಮಯಕ್ಕೆ ಮೂಗು ಹಿಡಿದು ಮಾಡಿಸಿದಂತೆ ಆಗಿಬಿಡುತ್ತೆ, ಹೌದಾ ಅಲ್ವಾ? ದುಃಖ ಪಡ್ತಾ ಇರ್ತೀವಿ, ನಾ ಮಾಡಿದೆ ನಾ ಮಾಡಿದೆ ಅಂತ. ಒಳಗೆ ನೋಡಿ ಅಂದ್ರು, ಒಳಗೆ ದೇವ ದೈತ್ಯರ ಮೂಲಕ ಸ್ವಾಮಿಯೇ ಮಾಡಿಸಿಬಿಡುತ್ತಾನೆ. ಯಾಕೆ ಹಾಗೆ ಮಾಡಿಸ್ತೀಯ? ನಿಂದೇ ಕರ್ಮ ಕೂತಿದೆ. ಬುದ್ಧಿ ಕರ್ಮಾನುಸಾರಿಣಿ, ಹಿಂದಿನ ಕರ್ಮ ಕೂತಿದ್ರೆ ನಮ್ಮ ಬುದ್ಧಿ ಬೇರೆ ಕಡೆಯೇ ಹೋಗುತ್ತೆ. ಇದು ಕರ್ಮದ ಪ್ರಭಾವ. ಅಲ್ಲಿ ಹೋಯ್ತಾ ಮತ್ತ ಆ ಕರ್ಮ ನಡೆಯುತ್ತಾ ಮತ್ತ ಅದರಿಂದ ಕರ್ಮ ಹುಟ್ಟುತ್ತೆ, ಮತ್ತ ಅದು ನಮ್ಮನ್ನು ಬೇರೆ ಕಡೆ ಸೆಳೆಕೊಂಡು ಹೋಗುತ್ತೆ. ಹಾಗೆ ಹಾಗೆ ದೇವರಿಂದ ದೂರವಾಗಿ ನಮ್ಮನ್ನ ಕರ್ಮ ಸೆಳೆಕೊಂಡು ಹೋಗ್ತಾನೆ. ಇದು ಭೀಕರವಾದ ವಲಯ. ಸಿಕ್ಕಾಕೊಂಡ್ಬಿಟ್ರೆ, ಕಫ ಹೊರಗೆ ಬಿದ್ದರೆ ಅದರಲ್ಲಿ ನೊಣ ಸಿಕ್ಕಾಕೊಂಡ್ರೆ ಹೇಗಿರುತ್ತೆ? ಹಾಗ ಇಂಥದ್ರಿಂದ ನಮ್ಮ ಉದ್ಧಾರ ಆಗ್ಬೇಕಾದ್ರೆ ಹೇಗೆ? ಅವಾಗ ಹೇಳಿಕೊಟ್ರು, ಏನಿಲ್ಲ, ನಡೆಯೋ ಕರ್ಮದಲ್ಲಿ ಸ್ವಾಮಿಯನ್ನ ನೆನೆದು ಬಿಡಿ. ಅಲ್ಲಿ ಹೇಳ್ತಾರೆ, ಸ್ವಾಮಿ, ದೇವಕಿ ದೇವಿಯ ಗರ್ಭದಿಂದ ಚೂರು ಹೊರಬಂದದ್ದಕ್ಕೆ ಆಕೆ ನಿನ್ನ ಹೊತ್ತಿಲ್ಲ ಹೆತ್ತಿಲ್ಲ, ನೀನೇ ಹೋಗಿ ಸರ್ರಂತ ಹೊರ ಬಂದು ನಿಂತೀಯ, ಅದಕ್ಕೆ ನಿನ್ನ ತಾಯಿಯಾಗಿ ನೀ ತಾಯಿ ಅಂತ ಕರೆಸ್ಕೊಂಡು ನೀನಾಕಿನ ಉದ್ಧಾರ ಮಾಡಿದೆಯಲ್ಲ. ಹೌದು ಅಂದ. ಮತ್ತೆ ನನ್ನ ಅಪಾರ ಕರ್ಮಗಳಲ್ಲಿ ಅಲ್ಲಿಂದ ನಿನ್ನ ರೂಪಗಳೆಲ್ಲ ಹೊರಬಂದು ನಿಲ್ತಾ ಇವೆಯಲ್ಲ, ಹಾಗಾದ್ರೆ ನಿನ್ನ ರೂಪಕ್ಕೆ ಜನ್ಮ ಕೊಟ್ಟದ್ದು ನನ್ನ ಕರ್ಮಗಳಲ್ವೇ? ಅಂದ್ರೆ ನಾನು ನಿನ್ನ ಅಪ್ಪ ಅಲ್ವಾ? ಹೌದು. ಆಗ ನನ್ನ ಉದ್ಧಾರ ಮಾಡು. ಅರ್ಥ ಹೇಳ್ತಾರೆ, ಕಾಮಪೂರ್ವಕ ವೃತ್ತ ಯೋಗಿ ತೇ ಸುಖಾತ್ಮಕ ಮೂರ್ತಿಷು ವ್ಯಕ್ತಿ ಕಾರಣ ಭಾವತೋ ನಚ ದೂಷಣಾಯ ಭವಂತಿ ಮೇ. ಹೇ ಸ್ವಾಮಿ, ನನ್ನ ಸಕಲೇಂದ್ರಿಯಗಳ ವ್ಯಾಪಾರದಲ್ಲಿ ನಿನ್ನ ರೂಪಗಳೇ ಹುಟ್ಟಿ ಬರುತ್ತಾ ಇವೆ ಎಂಬ ಎಚ್ಚರ ನನಗಿತ್ತ, ಆ ಯಾವ ಕರ್ಮಗಳು ನನ್ನ ಕಟ್ಟಿ ಹಾಕ್ಲಿಕ್ಕಾಗಲ್ಲ, ಅದರಿಂದ ಬೇರೆ ಬೇರೆ ಕಟ್ಟಿ ಹಾಕುವ ಕರ್ಮಗಳು ಹುಟ್ಟಲ್ಲ, ಹಿಂದಿನ ಕರ್ಮಗಳೆಲ್ಲ ಸುಟ್ಟೋಗ್ತಾ ಬರುತ್ತೆ. ಇದು ನಾವು ಮಾಡಬೇಕಾಗಿದ್ದು. ಅಂದರೆ ಸಕಲ ಕರ್ಮಗಳಲ್ಲಿ ಅಲ್ಲಲ್ಲೇ ಅಲ್ಲಲ್ಲೇ ಇಂದ್ರಿಯಗಳಲ್ಲಿ, ಕರ್ಮಗಳಲ್ಲಿ, ಪದಾರ್ಥಗಳಲ್ಲಿ, ವ್ಯಕ್ತಿಗಳಲ್ಲಿ ಪ್ರಯತ್ನಪೂರ್ವಕ ದೇವರನ್ನ ನೆನೆಸಿ 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 ಹೋದರೆ ಅವಾಗೇನಾಗುತ್ತೆ? ಇಡೀ ಸಂಸಾರ ಸಮುದ್ರ ಇರುತ್ತೆ. ಈ ಥರ ನೆನಪು ಶುರುವಾದರೆ ಇಡೀ ಸಂಸಾರ ಚಿಕ್ಕ ಆಕಳ ಪಾದದ, ಅದು ಕೂಡ ಅಲ್ಲ, ಆಕಳ ಪಾದ ದೊಡ್ಡದಾಯಿತು, ಆಕಳ ಕರುವಿನ ಪಾದದಷ್ಟು ಗುಂಟೆ ಇದ್ರೆ ಅಲ್ಲಿ ನೀರು ನಿಂತಿದ್ರೆ ಅದನ್ನ ದಾಟಲಿಕ್ಕೆ ನಾವು ಕಷ್ಟಪಡಬೇಕಾ? ಆ ಥರ ಇಡೀ ಸಮುದ್ರವನ್ನ ದಾಟಿ ಬಿಡಬಹುದು ಯಾವಾಗ ಸ್ವಾಮಿಯನ್ನ ಸ್ವಭುಜ ನಾಮ ಭಗವಂತ ಸ್ವಭುಜ ನಮ್ಮ ವಿಶೇಷವಾಗಿರತಕ್ಕಂಥ ಸಕಲ ಕರ್ಮಗಳಲ್ಲಿ ಇಂದ್ರಿಯಗಳಿಂದ ಅವನೇ ಅನೇಕ ರೂಪಗಳಿಂದ ಪ್ರಕಟ ಆಗ್ತಾ ಇದ್ದಾನೆ ಅಂತ ಚಿಂತನೆ ಮಾಡಿದವ ಅವಾಗ ಪಾರಾಗು ಸಂಸಾರ ವಾರಿಧಿ ವೇಗ ಸಂಸಾರ ವಾರಿಧಿಯಿಂದ ಬೇರೆ ಉದ್ಧಾರ ಆಗಿಬಿಡುತ್ತೇವೆ. ಇಲ್ಲಪ್ಪ ಇದೆಲ್ಲ ಬಹಳ ಕಷ್ಟ, ನಮಗೇನ್ ಬೇಕು ಅಂದ್ರೆ ಯಾರು ಕಂಡ್ರೆ ಅವ್ರು ನಮಸ್ಕಾರ ಮಾಡ್ತೀವಿ. ನಮಗೆ ಈ ನಾರ್ತ್ ಕಡೆ ಹೋದ್ರೆ ಎಲ್ಲಿ ನೋಡಿದ್ರೆ ದೇವಸ್ಥಾನ ಇರುತ್ತೆ, ಅದು ಯಾರು ಪ್ರತಿಷ್ಠೆ ಮಾಡಿದ್ರು ಇವನಿಗೆ ಗೊತ್ತಾಗಲ್ಲ. ಎಲ್ಲಿ ನೋಡಿದ್ರು ಹಾಲದಲ್ಲಿ ನಮ್ಮ ಮೂರ್ತಿ ಇರುತ್ತೆ, ಅದಕ್ಕೊಂದು ನಾರ್ತಿ ಎಂದು ಮಾಡ್ತಾ ಕೂತಿರ್ತಾರೆ. ಎಲ್ಲಿ ನೋಡಿದ್ರು ಮೂರ್ತಿಗಳೇ, ಎಲ್ಲಿ ನೋಡಿದ್ರು ಬಾಬಾಗಳೇ, ಎಲ್ಲಿ ನೋಡಿದ್ರು ಸ್ವಾಮಿ ಮಹಾರಾಜುಗಳೆಲ್ಲ ಕೂತಿರ್ತಾರೆ ಅಲ್ವಾ? ಆ ಪುಷ್ಕರ ಮೊನ್ನೆ ಹೋದ್ರು ಎಲ್ಲಿ ನೋಡಿದ್ರು ಮಹಾರಾಜುಗಳೇ. ಎಲ್ಲಿ ಆ ನಾರ್ತ್ ತುಂಬಾ, ಇನ್ನ ಹರಿದ್ವಾರಕ್ಕೆ ಹೋದರೆ ಅಂತೂ ಮಧ್ಯಾಹ್ನ ಕಾಲಕ್ಕೆ ಊಟದ ಸಮಯಕ್ಕೆ ನೀವು ನೋಡಬೇಕು ಹರಿದ್ವಾರದಲ್ಲಿ. ನಾಳೆ ಬರ್ತಾ ಇದ್ದೀರಾ? ಪ್ರೋಷ್ಠಪದಿ ಕಾಲಕ್ಕೆ ಸಂದರ್ಭ ಬಂತ ಆದ ಕಾರಣ ಹೇಳಿಬಿಡ್ತಾ ಇದ್ದೇನೆ. ಪ್ರೋಷ್ಠಪದಿ ಅಂದರೆ ಭಾದ್ರಪದ ಶುಕ್ಲಪಕ್ಷ ಪ್ರತಿಪತ್ತಿನಿಂದ ಹುಣ್ಣಿಮೆವರೆಗೂ ಹರಿದ್ವಾರದಲ್ಲಿ 15 ದಿವಸಗಳ ಕಾಲ ಭಾಗವತ ಹೇಳೋದು ಭಗವಂತ ಶ್ರೀನಿವಾಸಾಚಾರ್ಯ ಹೆಸರಿಟ್ಟುಕೊಂಡು ಸ್ವಾಮಿ ಹೇಳ್ತಾನೆ, ಹೇಳಿಸ್ತಾನೆ ಅಂತ. ಹೇಳಿಸೋದು ಒಬ್ಬ ವ್ಯಕ್ತಿ ಶ್ಯಾಮಲಮ್ಮ ಅಂತ ಚಾಮರಾಜಪೇಟೆ ಮಾತು ಸಂಘದಲ್ಲಿ ತುಂಬಾ ಶ್ರಮಪಟ್ಟು ಇವಾಗಿಂದ ಎಷ್ಟು ತಯಾರಿ ಮಾಡಿದ್ದಾರೆ ಅಂದ್ರೆ ಒಂದು 300 ಅಲ್ಲ 400 ಅಲ್ಲ 500 ಅಲ್ಲ ಎಷ್ಟು ಜನ ಬಂದರೂ ಅವರಿಗೆಲ್ಲ ವ್ಯವಸ್ಥೆ ಮಾಡುತ್ತೇನೆ, ಬಂದು ಹೋಗುವ ಚಾರ್ಜ್ ಒಂದು ಇಟ್ಕೊಂಡ್ರೆ ಸಾಕವರು, ಮಿಕ್ಕದ್ದೆಲ್ಲ ನಾವೇ ವ್ಯವಸ್ಥೆ, ಊಟದ್ದೆಲ್ಲ ವ್ಯವಸ್ಥೆ ಮಾಡುತ್ತೇವೆ. ಇಲ್ಲಿ 1 ಗಂಟೆ ಕೇಳ್ತೀವಿ, ಅಲ್ಲಿ ಬೇರೆ ಲೋಕವೇ ಇರಲ್ಲ. ಬೆಳಿಗ್ಗೆ ಸಾಯಂಕಾಲ ಎರಡೂ ಹೊತ್ತು ಭಾಗವತ, ಪೂರ್ಣ ವಿಸ್ತಾರ ಭಾಗವತ ಬರುತ್ತೆ. ಗಂಗಾ ದಡದಲ್ಲೇ ಕೂತು ಭಾಗವತ 15 ದಿವಸ ಬೇರೆ ಲೋಕವೇ ಇರಲ್ಲ. ಸಂಜೆ ಬಿಟ್ಟರೆ ಎಲ್ಲರೂ ಓಡಿ ಹೋಗಿ ಗಂಗಾ ಆರತಿ ನೋಡಬಹುದು, ಬಹಳ ಚೆನ್ನಾಗಿರುತ್ತೆ ಗಂಗಾ ಆರತಿ. ಗಂಗಾ ಆರತಿ ನೋಡಬೇಕಂದ್ಕೊಳ್ಳಿ ಫಲಹಾರ ಸಿದ್ಧ ಆಗಿರುತ್ತೆ. ಎಲ್ಲ ಆದ ಮೇಲೆ ಮತ್ತು ರಾತ್ರಿ 1 ಗಂಟೆ 1.5 ಗಂಟೆ ಎಲ್ಲರೂ ಸೇರಿ ಅವರ ಪ್ರಶ್ನೆಗಳು ಎಲ್ಲ ಉತ್ತರ, ಚೆನ್ನಾದ ಒಳ್ಳೆ ವಾತಾವರಣ ಇರುತ್ತೆ. ಆದ್ದರಿಂದ ಎಲ್ಲರೂ ಬರಬೇಕು ಅಂತ ಮುಕ್ತ ಆಹ್ವಾನ ಹಾಕಿ ಕೊಡತಾ ಇದ್ದಾಳೆ. ಮೊನ್ನೆಯೂ ಹೇಳಿದ್ದು, ಆಚಾರ್ಯ ನೀವು ವಾಟ್ಸಪ್ ಅಲ್ಲೇ ಎಲ್ಲರಿಗೂ ಕಳಿಸಿಬಿಡಿ, ಇಡೀ ಭಾರತ ದೇಶದಲ್ಲಿ ಯಾರ್ಯಾರಿದ್ದಾರೆ ನಮ್ಮವರು ಎಲ್ಲರೂ ಬರಲಿ, ಚೆನ್ನಾಗಿ ಆಗ್ಬೇಕು ನನಗೆ ಅಂತ. ಇನ್ನೊಂದು ವಿಶೇಷ ಏನಂದ್ರೆ ಆ 15 ದಿವಸ ಒಬ್ಬ ಸ್ವಾಮಿಗಳು ಚೂರು ದೂರದಲ್ಲಿ ಇರ್ತಾರೆ. ಚಾತುರ್ಮಾಸ್ಯ ಬಲಿಮಾರು ಸ್ವಾಮಿಗಳು ಚಾತುರ್ಮಾಸ್ಯ ಕೊಡುತ್ತಾರೆ. ಅಲ್ಲಿಂದ ಮತ್ತು ನೀವು ಗಂಗಾ ಆರತಿ ನೋಡ್ಲಿಕ್ಕೆ ಬರೋದು ದೂರ ಆಗುತ್ತೆ, ಇದು ಹತ್ತಿರ. ನಾವಿರೋದು ಸಚ್ಚಿದಾನಂದ ಗಣಪತಿ ಆಶ್ರಮ ಅಂದ್ರೆ ಅವರದೇನಿಲ್ಲ, ಬರೇ ಆ ಜಾಗ ಮಾತ್ರ ನಮಗೆ. ಅಲ್ಲಿ ಬಹಳ ಚೆನ್ನಾಗಿ ನಮ್ಮ ಸ್ವಾಮಿಗಳೆಲ್ಲರೂ ತುಂಬಾ ಜನ ಅಲ್ಲಿ ಚಾತುರ್ಮಾಸ ಕೂತಿದ್ದಾರೆ. 1-2 ಪೌಂಡಿಗೆ ಇಳಿದರೆ ಗಂಗಾ, ಒಳ್ಳೆ ವಿಶೇಷ ಸನ್ನಿಧಾನ, ಅದಕ್ಕೆ ಎಲ್ಲರೂ ಬರಬೇಕು ಅಂತ ಹೇಳಿದ್ದಾರೆ. ನೀವೆಲ್ಲ ಬರ್ತೀರಲ್ಲ ಹರಿದ್ವಾರ ಬನ್ನಿ, ಏನಿಲ್ಲ ನಿಮಗೆ ಫ್ಲೈಟ್ ಅಂದ್ರೆ ತುಂಬಾ ಖರ್ಚಾಗುತ್ತೆ, 12,000 ಒಬ್ಬರಿಗೆ ಬಂದು ಹೋಗ್ಲಿಕ್ಕೆ ಅಂದ್ರೆ. ಟ್ರೈನಲ್ಲಿ ಆದರೆ ನಿಮಗೆ ಹರಿದ್ವಾರಕ್ಕೆ ಬಂದು ಮತ್ತು ಬೆಂಗಳೂರಿಗೆ ತಿರುಗಿ ಬರಲಿಕ್ಕೆ ಎರಡೂ ಸೇರಿ 2,500 ಅಷ್ಟೆ, ಒಬ್ಬರಿಗೆ 2,500 ಇರಬೇಕಾಗಿದ್ದು 15 ದಿವಸ ನೀವು ಅಲ್ಲಿರಬೇಕು ಅಂತ ಸಂಕಲ್ಪ. ಚೂರು ದುಡ್ಡು ಹಿಡ್ಕೊಂಡು ಬಂದ್ರೆ ಇನ್ನ 15 ದಿವಸ ಆದ ಮೇಲೆ ಅಷ್ಟು ದೇವರ ಬುಡಕ್ಕೆ ಬಂದು ದೇವರು ನೋಡದೆ ಬಂದ್ರೆ ಹೇಗೆ? ಸ್ವಾಮಿಗಳು ಇರ್ತಾರೆ, ಅವರ ಜೊತೆಗೇನೆ ದೇವರ ದರ್ಶನ ಮಾಡಿಕೊಂಡು ಕೆಳಗೆ ಬರೋದು ನಾರಾಯಣ ದರ್ಶನ. ಮತ್ತು ಆ ಅಪರೂಪದ ಅವಕಾಶ ಸಿಗುತ್ತೋ ಇಲ್ಲೋ, ಇವಾಗೆ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಚಾಮರಾಜಪೇಟೆ ಮಾದ ಸಂಘದಲ್ಲಿ ಅವರಿರೋದು ಅಂದ್ರೆ ಅಲ್ಲಿ ವ್ಯವಸ್ಥಾಪಕರಾಗಿದ್ದಾರೆ, ಅವರ ಆ ಸಂಘದಲ್ಲಿ ಒಬ್ಬರಾಗಿದ್ದಾರೆ, ಅವರನ್ನು ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಆಯಿತು, ಎಲ್ಲರೂ ಬರಬಹುದು. ನೀವೇ ಎಲ್ಲ ಬುಕ್ ಮಾಡಿಕೊಂಡು ಬರ್ತೀರಾ, ಅವು ಬರಬಹುದು, ಎಲ್ಲ ವ್ಯವಸ್ಥೆ ಮಾಡಿರ್ತಾರೆ. ಒಟ್ಟಾರೆ ಎಲ್ಲ ಭಗವದ್ಭಕ್ತರು ಸೇರಿ ಭಗವಂತನ ಕಥಾಚಿಂತನ 15 ದಿವಸ ಒಳ್ಳೆ ಅಪರೂಪ ಅದು ಸಿಗುತ್ತೆ. ಹೇಳುತ್ತಾರೆ
ಸ್ವಭುಜನಾಮ ವಿಜಯ ವಿಠಲನೆಂದು ಪಾರಾಗು ಸಂಸಾರ ವಾರಿಧಿ ಬೇಗ.
ಎಲ್ಲಿ ಬಂತು ಹರಿದ್ವಾರ? ಹರಿದ್ವಾರದಲ್ಲಿ ಮಧ್ಯಾಹ್ನ ಕಾಲ ಊಟಕ್ಕೆ ಸಮಯ ಇರುತ್ತೆ, ಅವಚೂರು ಹೊರಗೆ ಬನ್ನಿ. ಬಂದ್ರೆ ಒಂದಲ್ಲ ಎರಡಲ್ಲ 100 ಜನ ಈ ಸ್ವಾಮಿಗಳೆಲ್ಲರೂ ಸಾಧುಗಳು, ಅವ್ರು ಸನ್ಯಾಸ ತಗೊಂಡ್ಬಿಟ್ಟಿರ್ತಾರೆ, ಎಲ್ಲ ಕಡೆ ಕೂತು ಜಪ್ ಮಾಡ್ತಾ ಕೂತಿರ್ತಾರೆ. ಮಧ್ಯಾಹ್ನ ಹೊತ್ತಿಗೆ ಅಲ್ಲಲ್ಲಿರುವ ಆಶ್ರಮಗಳಲ್ಲಿ ಅವರಿಗೆಲ್ಲ ಊಟ ಫ್ರೀ ಮೀಲ್ಸ್, ಯಾರತ್ರ ಒಂದು ಪೈಸಾ ತಗೊಳ್ಳಲ್ಲ. ಅಲ್ಲಿಗೆ ಹೋಗ್ತಾರೆ ನೋಡಿ, ಅವರಿಗೆ ಎಷ್ಟು ಮರ್ಯಾದೆ ಕೊಡ್ತಾರೆ ಅವರಿಗೆ ಅಂದ್ರೆ, ಇವರೆಲ್ಲ ಭಗವಂತನ ಚಿಂತನೆ ಮಾಡ್ತಾ ಇರ್ತಾರೆ, ಇವರ ಹೊಟ್ಟೆಗೊಂದು ತುತ್ತು ಹಾಕಿದ್ರೆ ನಾವು ಉದ್ಧಾರ ಆಗ್ತೇವೆ ಅಂತ ಎಷ್ಟೋ ಜನ ಕಾದಿರ್ತಾರೆ. ಅವರಿಗೆಲ್ಲ ಊಟ ಹಾಕ್ತಾರೆ, ಎರಡೂ ಹೊತ್ತು ಊಟ ಹಾಕ್ತಾರೆ. ಅವರಿಗಿನ್ನೇನು ಕೆಲಸ ಇಲ್ಲ, ಎರಡು ಹೊತ್ತು ಊಟ ಮಾಡೋರು. ಮತ್ತ ಅವರು ಕಂಡ ಕಂಡಲ್ಲಿ ಹೋಗಿ ಏನೋ ಮಾಡಲ್ಲ, ಒಬ್ಬರೇ ಕೂತು ಚಿಂತನೆ ಮಾಡ್ತಾ ಕೂತಿರ್ತಾರೆ, ಭಗವಂತನ ಚಿಂತನೆ ಮಾಡ್ತಾ, ಅವರಿಗೇನು ಗೊತ್ತಿರೋದನ್ನು ಮಾಡ್ತಾ ಹೋಗ್ತಾ ಇರ್ತಾರೆ.
ಆದರೆ ಆಚಾರ್ಯರ ಮಾರ್ಗವಿಲ್ಲದೆ, ಆಚಾರ್ಯರ ಪಂಥ ಹಿಡಿಯದೆ ಕಂಡವರಿಗೆ ತಲೆಬಾಗಿದರೆ ಅಲ್ಲಿ ಹೋದ್ ಅನ್ಕೊಳ್ಳಿ, 100 ಜನ ಬಾಬಾಗಳು ಹೇಳ್ತಾರೆ, ಯಾರು ನಾವು ತಲೆ ನಮಸ್ಕಾರ ಮಾಡೋಣ ಅಂದ್ರೆ 8 ಜನಕ್ಕೆ ನಮಸ್ಕಾರ ಮಾಡಿ ಬರೋಟೊತ್ತಿಗೆ ಹೇಳ್ತಾರೆ, ಕಂಡವರಿಗೆ ಬಾಗೆ ಮಂಡೆ ಪರಟಿ ಕಟ್ಟುವುದು. ಅದೇ ಹೇಳ್ತಾ ಇದ್ದಾರೆ, ಕಂಡವರಿಗೆ ಬಾಗೆ ಮಂಡೆ ಪರಟೆ ಕಟ್ಟುವುದು. ಪಿಂಡಾಂಡದಲ್ಲಿ ಬಂದು ಬಂಡು ಬೀಳೋದು ತಪ್ಪದು. ಪಿಂಡಾಂಡದಲ್ಲಿ ಅಂದ್ರೆ ಈ ಶರೀರದಲ್ಲಿ ಬಂದು ಬಂಡು ಅಂದ್ರೆ ನಾನಾ ದುಃಖ ಪಡೋದು ತಪ್ಪಲ್ಲ, ಯಾರಿಗ್ ಕಾಲು ಹಾಕಿದ್ರು ತಲೆ ಹಾಕಿದ್ರು. ತಂಡ ತಂಡದ ಸಂಸಾರ ದಂಡ ಕೊಳದಿ ಬಾಳಬೇಕು. ತಂಡ ತಂಡದ ಏನು ಹೊಳಿತಾ ಇರುತ್ತೆ ಸಂಸಾರದ, ಹೇಳುತ್ತಾರೆ ಸಂಸಾರದ ದಂಡ ತೀರ್ಥ ಅಂದ್ರೆ ದಂಡ ಕೊಡುವ ತೀರ್ಥ, ದಂಡ ಕೊಳ ಅದು, ಅದರಲ್ಲಿ ದಂಡವೇ ಕೊಡ್ತಾ ಇರುತ್ತದು, ಅಂಥ ಅದರಲ್ಲಿ ಬಾಳ್ತಾ ಇರಬೇಕು. ಹೇಳುತ್ತಾರೆ ಮಂಡಲೇಶ ನ್ಯಗ್ರೋಧ ವಿಜಯ ವಿಠಲರೆಯಗೆ ದಂಡಾಕಾರವಾಗಿ ನಮಿಸೇ ಹಿಂಡು ಪಾಪದಿಂದ ಮುಕ್ತಿ. ಹೇಳುತ್ತಾರೆ ಮಂಡಲೇಶ, ಯಾವ ಮಂಡಲೇಶ? ಸಮಸ್ತ ದೇವತಾ ಮಂಡಲಕ್ಕೆ ಈಶ, 14 ಲೋಕಗಳಿಗೆ ಈಶ. ನ್ಯಗ್ರೋಧ ಅಂದ್ರು, ನ್ಯಗ್ರೋಧ ಅಂಬ ಈ ಶಬ್ದಕ್ಕರ್ಥ, ಒಂದೊಂದು ಶಬ್ದ ಯುದ್ಧ ಆಗ್ತಾ ಇದ್ದಾರೆ ಸ್ವಾಮಿಗಳು. ಹೇಳ್ತಾರೆ ನ್ಯಗ್ರೋಧ ಅಂದ್ರೆ ಇದರ ಹಿನ್ನೆಲೆ ಕೊಡ್ತಾರೆ. ಈಗ ನೋಡಿ, ನೀವೆಲ್ಲರೂ ಸೇರಿದ್ದೀರ, ನಿಮಗೆ ನಿಮ್ಮದೇ ಆದ ಪುಣ್ಯ ಪಾಪಗಳ ಗಂಟು ಪ್ರತ್ಯೇಕ 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 ಕೂತಿದೆ, ಹೌದಾ ಅಲ್ವಾ? ಒಬ್ಬರ ಪುಣ್ಯದ ಗಂಟು ಒಬ್ಬರದಿಲ್ಲ, ಬೇರೆ ಬೇರೆ ಇದೆ. ಆದರೆ ಒಂದು ನೋಡಿ, ನೀವೆಲ್ಲರೂ ಸೇರಿ ಸುಳಾಗಿ ಕೇಳಬೇಕೆಂಬ ಪುಣ್ಯ ನಿಮ್ಗಿದೆಯೇ ಇಲ್ಲ? ಅಂದ್ರೆ ಸಾಮೂಹಿಕ ಪುಣ್ಯ, ಸಾಮೂಹಿಕ ಪುಣ್ಯ. ಈ ಸಮೂಹ ಬಂದು ಸೇರಬೇಕಾದ್ರೆ ಅವರವರ ಪುಣ್ಯ ಸೇಮ್ ಥರ ಪುಣ್ಯ ಎಲ್ಲರಿಗೂ ಗಂಟಿರಬೇಕು. ಇಂಥದ್ದನ್ನ ಕೂಡಿಸಿ ಸಜ್ಜನರನ್ನ ಏಕತ್ರ ಸೇರಿಸುವ ಭಗವಂತನ ರೂಪಕ್ಕೆ ನ್ಯಗ್ರೋಧ ಅಂತ ಹೆಸರು. ಅಷ್ಟೇ ಅಲ್ಲ, ಕೇದಾರನಾಥದಲ್ಲಿ ಸಾಮೂಹಿಕ ಕೊಚ್ಕೊಂಡು ಹೋದ್ರಲ್ಲ, ಕೆಲವು ಕಡೆ ಸಾಮೂಹಿಕ ಸಾವುಗಳು, ಸಾಮೂಹಿಕ ತೊಂದರೆಗಳು. ಅಂದ್ರೆ ಸಾಮೂಹಿಕ ತೊಂದರೆ ಬರಲಿಕ್ಕೆ ಬೇಕಾದ ಪಾಪ ಅಲ್ಲಿ ಬಂದಿರುತ್ತೆ. ಅದೆಲ್ಲ ಒಟ್ಟು ಮಾಡಿ ಅಂಥವರನ್ನೇ ಒಂದು ಕಡೆ ಒಟ್ಟು ಮಾಡುವವ ನ್ಯಗ್ರೋಧ, ಹಾಗೆ ಸಜ್ಜನರನ್ನೆಲ್ಲ ಒಟ್ಟು ಮಾಡುವವ ನ್ಯಗ್ರೋಧ. ಅದಕ್ಕೆ ಹೇಳ್ತಾರೆ ನ್ಯಗ್ರೋಧ ವಿಜಯ ವಿಠಲರೇಯಗೆ ಅಂಥ. ಅಂದರೆ ಏನು ಮಾಡ್ತಾನೆ ಸ್ವಾಮಿಯನ ನ್ಯಗ್ರೋಧ ಅಂತ ಚಿಂತನೆ ಮಾಡಿದರೆ ನಮಗೆ ಸಜ್ಜನರ ಹಿಂಡಿನಲ್ಲಿ ಹಾಕ್ಬಿಡ್ತಾನಂತೆ. ಸಜ್ಜನರೆಲ್ಲ ಹಿಂಡು ಹಿಂಡು ಸೇರ್ತಾರಲ್ಲ, ನಮಗೂ ಯಾವುದೋ ಒಂದು ಚೂರು ಪುಣ್ಯದ ನೆಪ ಮಾಡಿ ಹಾಕ್ಬಿಡ್ತಾನೆ. ಅಲ್ಲಿ ಬಿದ್ದರೆ ಸಾಕು, ಸಜ್ಜನರ ಮಧ್ಯೆ ಬಿದ್ದರೆ ಸುಮ್ಮನೆ ಕೂಡಿಸಲ್ಲ.
ಯಾವುದೋ ಒಂದು ರೀತಿ ಮಾಡಿ ಅವರ ಕಾಲಿಗೆ ಅಡ್ಡ ಬೀಳೋಂಗ್ ಮಾಡ್ತಾನೆ, ಏನೋ ಒಂದು ಮಾಡೋಂಗ್ ಮಾಡ್ತಾನೆ. ಅವರು ಸುಮ್ಮನೆ ಇರ್ತಾರ, ಕೊಟ್ಟ ಕೂಡಲೇ ನಮಸ್ಕಾರ ಮಾಡಿ ಕೂಡಲೇ ಚೆನ್ನಾಗಿರಿ 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 ಅಂತ ಅಷ್ಟು ಜನ ಆಶೀರ್ವಾದ ಮಾಡಿದರೆ ಸ್ವಾಮಿ ಅಷ್ಟು ಪುಣ್ಯ ಕೊಡಿಸ್ತಾನೆ. ಹಿಂಡು ಪಾಪದಿಂದ ಮುಕ್ತಿ, ಪಾಪ ರಾಶ ನಾಶ ಆಗ್ತಾ ಆಗುತ್ತೆ. ಹಾಗಾದರೆ ಏಕಪ್ರಕಾರ ಪಾಪ ನಾಶ ಪುಣ್ಯ ರಾಶಿ ಬೆಳೆಯಬೇಕು ಪರ್ವತದಷ್ಟು ಅಂದರೆ ನಿಗ್ರೋಧ ಅಂತ ಭಗವಂತನನ್ನು ಚಿಂತನೆ ಮಾಡಬೇಕು. ನಮ್ರಭೂತನಾಗಿ ಸಂಸಾರ ಪರಿಸುವ ಅಮೃತಾಂಶವೇ ನಾನ ವಿಜಯ ವಿಠಲ ಸ್ವಾಮಿ. ಭಗವಂತನನ್ನ ಚಿಂತನೆ ಮಾಡ್ತಾ ಇದ್ದಾರೆ, ಹೇ ಸ್ವಾಮಿ ನೀನೇ ನನಗೆ ಗತಿ ಅಂತ. ನಮ್ರಭೂತನಾಗಿ ಅಂದರೆ ತಲೆಬಾಗಿ ಭಗವಂತನಿಗೆ ಶರಣಾಗತರಾದರೆ ಸಂಸಾರ ಪರಿಸುವ ಸಂಸಾರ ನಾಶ ಮಾಡಿಬಿಡ್ತಾನೆ. ಅಂದರೆ ದಿನೇ 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 ನಮ್ಮ ಸುತ್ತ ಇದ್ದವರಿದ್ದೇ ಇರ್ತಾರೆ, ಹೆಂಡತಿ ಮಕ್ಕಳು ಇರ್ತಾರೆ, ಗಂಡ ಮಕ್ಕಳು ಇರ್ತಾರೆ, ಎಲ್ಲ ಇರ್ತಾರೆ. ಇಷ್ಟು ಕಾಲ ಅವರ ಮೇಲೆ ಅಭಿಮಾನ, ಎಂಥ ಅಭಿಮಾನ, ದುರಭಿಮಾನದಿಂದ ಒದ್ದಾಡ್ತಾ ಇರ್ತೀವಿ. ನಾನಿಲ್ಲದಂಗಿದ್ರೆ ಇವರೆಲ್ಲ ಏನಾಗ್ಬಿಡ್ತಾರೋ ಏನೋ ಅಲ್ವಾ, ಇದು ದೊಡ್ಡ ದುರಭಿಮಾನ ಅವ್ರ ಮೇಲೆ. ನಮ್ಮ ಮೇಲೆ ನನಗೆ ಅಭಿಮಾನ ಅಂದ್ರೆ ನಾನಿಲ್ಲದಿದ್ರೆ ಇವರೆಲ್ಲ ಪಾಪ ಏನಾಗ್ತಾರೋ ಏನೂ ಆಗಲ್ಲ, ಹೋಗಿ ನೋಡಬೇಕಾದ್ರೆ ಚೆನ್ನಾಗಿರ್ತಾರೆ. ಒಂದು ವಾರ ದಿವಸ ಆಡ್ತಾರೆ, ಹತ್ತು ದಿವಸ ಆಡಲ್ಲ, ಒಂದು ವಾರ ಚೂರು ಆಡ್ತಾರೆ, ಹತ್ತನೇ ದಿವಸ ಪೂರ್ತಿ ಕಮ್ಮಿ ಆಗುತ್ತೆ, ಧರ್ಮೋದಕ ದಿವಸ ಸ್ವಲ್ಪ ಜಾಸ್ತಿ ಆಡ್ತಾರೆ ಅಲ್ವಾ. ಬೇಕಾದ್ರೆ ಹೋಗಿ ಮೇಲೆ ಕೂತ್ಕೊಂಡು ನೋಡಿ, ನಾವು ಬೇಡಾಗಲಿಲ್ಲ ನೋಡಿದ್ರು ಎಲ್ಲ ನೋಡಿದ್ವಿ, ಎಲ್ಲ ಸಾವುಗಳು ನೋಡ್ಬಿಟ್ಟಿವಿ, ಏನೇ ಇಲ್ಲ. ಹದಿಮೂರನೇ ದಿನ ಫಸ್ಟ್ ಕ್ಲಾಸ್ ಆಗಿರ್ತಾರೆ, ಆ ಪಿಂಡ ಪ್ರದಾನ ಮಾಡಿ ನಮಸ್ಕಾರ ಮಾಡ್ತಾರಲ್ಲ ಮಾಸಿಕ ದಿವಸ, ಅವಾಗ ಸ್ವಲ್ಪ ಕೋರಸ್ ಆಗಿ ಅಳತಾರೆ. ಆದಮೇಲೆ ಊಟ ಮಾಡಿ ಸಂತೋಷ ನಗತಾ ಇರ್ತಾರೆ, ಆ ಸತ್ತವರ ಮೇಲೆ ಇರ್ತಾನೆ, ನಾನ್ ಸತ್ತ ಮನೇನ ಅಂತ ಡೌಟ್ ಬರುತ್ತೆ. ಅಷ್ಟು ಚೆನ್ನಾಗಿ ನಗ್ತಾ ಇರ್ತಾರೆ ಯಾರಾದರೂ. ಹೌದಲ್ರಿ, ಹೇಗಿರುತ್ತೆ ವೈಕುಂಠ ಅಂದ್ರೆ ಎಷ್ಟು ಮದುವೆ ಮನೆ ತರ ಇರುತ್ತೆ, ನಗ್ನಗ್ತಾ ಇಲ್ಲ ಅಂದ್ರೆ ಪೂರ ನಗಲ್ಲ, ಮದುವೆ ಮನೆ ತರ ನಗಲ್ಲ, ದುಃಖ ಅಂತೂ ಇರಲ್ಲ. ದುಃಖ ಯಾರಿಗೆ ಹೋದವರಿಗೆ ದುಃಖ ಇರುತ್ತೆ, ನಾನು ಸಲ ಹೋಗ್ಬಿಟ್ನಲ್ಲ ಇವ್ರಿಗೋಸ್ಕರ ಒದ್ದಾಡಿದೆ, ಯಾರು ದುಃಖ ಬರಲ್ಲ. ಅವನು ಅಂದ್ಕೊಂಡಿರ್ತಾನೆ ನಾನಿಲ್ಲಂಗಿರಿ ಏನಾಗ್ತಾರೋ ಏನು ಅಂತ. ಒಂದು ವರ್ಷ ಆದ್ರೂ ಅಡತಾರ ಇಲ್ಲ. ಮತ್ತೆ ನಾವು ಅಂದ್ರೆ ಅವ್ರ ಅಳತೀವಿ ಯಾರೇನು ಗ್ಯಾರಂಟಿ ಕೊಡ್ಲಿಲ್ಲ, ನಾವೇ ಇಟ್ಕೊಂಡು ಅವರ ಮೇಲೆ ಏನಂತ, ಇವರು ನನ್ನವರು ನನ್ನ ಬಿಟ್ಟಿರಲ್ಲ, ಈ ದುರಭಿಮಾನ ನಮ್ಮೊಳಗೆ ಬಂದಿದೆ, ಪಾಪ ಅವರೇನು ಹೇಳಿಲ್ಲ ಬೆಳೆಸ್ಕೊಳ್ಳಿ ಈ ದುರಭಿಮಾನ ನಮ್ಮ ಮೇಲೆ ಅಂತ. ಅವ್ರ ಪಾಡಿಗೆ ಅವರಿದ್ದಾರೆ, ನಮ್ಮ ಒಳಗಿಂದ ಹುಟ್ಟಿ ಬಂದ ದುರಭಿಮಾನ ಕತ್ತರಿಸಿ ಹೋದರೆ ಸಂಸಾರದಿಂದ ಮುಕ್ತಿ. ಅಂದರೆ ಮುಕ್ತಿ ಅಂದ್ರೆ ಏನೂ ಇಲ್ಲ, ಹೆಂಡತಿ ಮಕ್ಕಳನ್ನ ಬಿಟ್ಟು ಓಡೋಗೋದೇನಿಲ್ಲ. ಅವರ ಮೇಲೆ ಈ ದುರಭಿಮಾನ ಬೆಳೆದದ್ದು ಕತ್ತರಿಸಿಕೊಂಡ್ರೆ ಸದಭಿಮಾನ ಬೆಳೆಯುತ್ತೆ. ಏನಂತ, ಶ್ರೀಹರಿ ಭಕ್ತರು ನನ್ನವರು ಅಂತ ಗಟ್ಟಿಯಾಗಿ ಅಭಿಮಾನ ಮಾಡುತ್ತೀವಿ. ಅದು ಇವಾಗ ಮಾಡುತ್ತಾ ಇಲ್ಲ, ಬರೀ ನನ್ನವರು 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 ಒಂದು ಬರೀ ಕೊಡಕ ಅಭಿಮಾನ ಸರಿಯಾಗಿಲ್ಲ. ನನ್ನವರು ಅಂದ್ರೆ ಸೇಳಿ ನೋಡಿದ್ರೆ ನನ್ನ ಮಾತು ಕೇಳೋರು ಅಂತ, ಇನ್ನೇನೂ ಇರಲ್ಲ ಒಳಗೆ ಅಹಂಕಾರ ಕೊತ್ತಿರುತ್ತೆ. ಚೂರ್ಣ ಇರ್ತಾರೆ ನೋಡಿ ಮನೆಯಲ್ಲಿ, ತುಂಬಾ ಜನ ಇರ್ತಾರೆ, ಯಾರಾದ್ರೂ ಕೇಳಿದ್ರೆ ನೋಡ್ರಿ ನಮ್ಮನೆ ನಾವಿಬ್ರೆ ನಿಮ್ಮ ಮನೆ ತುಂಬಾ ಜನ ಏನ ಅದೃಷ್ಟ ಅಂತರೋ ಅಂತ ಹೇಳಿದ್ರೆ ಅಯ್ಯೋ ಏನ್ ಹೇಳಬೇಕು, ಒಬ್ರು ಮಾತು ಕೇಳಲ್ಲ ಏನು ಉಪಯೋಗ ಅಂತಾರ ಇಲ್ವಾ. ಅಂದ್ರೆ ಅಷ್ಟು ಜನದಿಂದ ಉಪಯೋಗ ಅಂದ್ರೆ ನನ್ನ ಮಾತು ಕೇಳಿದ್ರೆ ಉಪಯೋಗ, ಇಲ್ಲದಿದ್ರೆ ಇಲ್ಲ ಅಂತ. ಈ ಅಭಿಮಾನದ ಒಳಗೆ ಹೆಗ್ಗಣ ಕೂತಿರುತ್ತೆ, ನನ್ನ ಮಾತು ಕೇಳೋರು ಈ ಜೀವೋ ಅಂತಿರ್ತಿರಲ್ಲ ಈಗೋ ಅದೇ ಕೂತಿರುತ್ತೆ, ಅದಕ್ಕೆ ಅಭಿಮಾನ ಅಂತ ಮುಸುಕು ಹಾಕಿರ್ತೇವೆ. ದೇವರ ಹೇಳುತ್ತಾರೆ ಇದನ್ನ ಓಡಿಸುವ ಹೆಗ್ಗಣವನ್ನ ಭಗವಂತನ ಭಕ್ತರು ಅಂತ ನೋಡು, ಅಪರೂಪವಾಗಿ ಯಾರನ್ನ ಬಿಡಬೇಕಾಗಿಲ್ಲ, ಸಂಸಾರ ಹೋಗಿಬಿಡುತ್ತೆ ಅಂತ ಚೆನ್ನಾಗಿ ಹೇಳ್ತಾ ಇದ್ದಾರೆ ಭಗವಂತನ. ಏನೊಂದು ಚಿಂತನೆ ಮಾಡಬೇಕು, ಅಮೃತಾಂಶು ಚಂದ್ರಮಂಡಲಗತನಾಗಿರತಕ್ಕಂತಹ ಭಗವಂತ ಅಮೃತಾಂಶು ಅಂತ ಚಿಂತನೆ ಮಾಡಿದರೆ ಅಮೃತ ಕಿರಣಗಳನ್ನ ಹೊರಗೆ ಹಾಕತ ಎಲ್ಲರ ತಾಪ ಪರಿಹಾರ ಮಾಡುವವ, ಸಂಸಾರದಲ್ಲಿ ಇರುವಂತಹ ನಮ್ಮ ಮೇಲೆ ತನ್ನ ಕರುಣೆಯ ಕಿರಣಗಳನ್ನ ಹಾಕಿ ನಮ್ಮ ಮನಸ್ಸಿನ ತಾಪವನ್ನ ಪರಿಹಾರ ಮಾಡತಕ್ಕಂಥ ಸ್ವಾಮೀವ ಅಂತ ಅವನ ಚಿಂತನೆ ಮಾಡಬೇಕಂತ ಇಷ್ಟು ಹೇಳಿ. ಸುಳಾದಿ ಒಂದೊಂದು ಮುಗಿತಾ ಇದೆ, ಎಷ್ಟರವರೆಗೂ ಪ್ರಭಾವ ಬೀರುತ್ತೆ? ಬೀರಬೇಕಲ್ಲ, ಬೀರ್ತಾ ಇದೆಯಾ? ಬೀರಬೇಕಾದ್ರೆ ಏನು ಮಾಡಬೇಕು ಹೇಳಿದ್ದೆ ಹೇಳಿ. ಏನೇನು? ದಿನಾಲೂ ಒಂದ್ಸಲ ಅದೇ ಹೇಳಬೇಕು. ಇನ್ನ ಅರ್ಥಾನುಸಂಧಾನ ಚಿಂತನೆ ಮಾಡಬೇಕು. ಇನ್ನ ಆ ಪುಸ್ತಕ ಮನೆ ತಗೊಂಡೋಗ್ಬೇಕಾ? ಪುಸ್ತಕ ಓದ್ತಾ ಇರ್ಬೇಕಾ? ಇನ್ನ ಇದು ವಿಜಯದಾಸರ ಪುಸ್ತಕ. ಸರಿ, ಪುಸ್ತಕ ಮನೆಯಲ್ಲಿ ಇಟ್ಕೊಂಡು ಓದಬೇಕು ಅಂತೀರ ರೈತ? ಅದಕ್ಕೆ ಹೇಳಿದೆ, ಮರ್ತು ಹೋದ್ರ ತಲೆಗಿಟ್ಕೊಂಡ್ರ ಅಂತ ಕೇಳಿದೆ. ಮರ್ತೇ ಹೋಗ್ಬಿಟ್ರಲ್ವಾ? ಇಷ್ಟು ವಿಜಯದಾಸರು ಈ ಸುಳಾದಿ ಹೇಳುವಾಗಲೇನೆ ಯಾರು ಯಾರು ಮುಂದೆ ವಿಶೇಷವಾಗಿ ಈ ಸುಳಾದಿಯನ್ನು ಕೇಳುತ್ತಾರೋ ಓದುತ್ತಾರೋ ಹೇಳುತ್ತಾರೋ ಅವರ ಒಳಗಿರುವ ಬಿಂಬನನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಹೇ ಸ್ವಾಮಿ ಇದೆಲ್ಲ ಇವರಿಗೆ ಅನುಷ್ಠಾನಕ್ಕೆ ಬರುವಂತೆ ಮಾಡಯ್ಯ ಎಂಬ ದೃಷ್ಟಿಯಿಂದ ಹೇಳಿದ್ರು. ಅದು ನಾವು ನೆನಪಿಟ್ಟುಕೊಂಡು ಇದು ಬರುವಾಗಲೇನೆ ಇಲ್ಲೂ ವಿಜಯದಾಸರೇ ನಿಂತು ನಮ್ಮೊಳಗಿರುವ ಬಿಂಬನ ದೃಷ್ಟಿಯಲ್ಲಿ ಹೇಳಿಸ್ತಾ ಇದ್ದಾರೆ. ಅದು ನಾನು ಕೇಳಿದರೆ ಆ ಪ್ರವಚನದ ಮೂಲಕ ಭಗವದ್ ರೂಪ ನನ್ನ ಹೃದಯದಲ್ಲಿರುವ ರೂಪದಲ್ಲಿ ಸೇರಿ ಒಳ್ಳೆ ಆಕ್ಟಿವೇಶನ್ ಶುರುವಾಗುತ್ತೆ ಅಂತ ನಂಬಿಕೆಯಿಂದ ಕೂತು ಕೇಳಿದರೆ ಚೆನ್ನಾಗಿ ಅನುಷ್ಠಾನಕ್ಕೆ ಬರುತ್ತೆ ಅಲ್ವಾ? ಹೇಳಿದ್ದೆ ಮತ್ತು ಮರೆತು ಹೋದ್ರಿ. ಇದೇ ಮರೆತರೆ ಎಷ್ಟು ಕೇಳಿದ್ರು ಅಲ್ಲಲ್ಲಿಗೆ ಅಲ್ಲಲ್ಲಿಗೆ ನಿಂತು ಹೋಗುತ್ತೆ. ಆದ ಕಾರಣ ಇದನ್ನ ನೆನಪಿಟ್ಟುಕೊಂಡು ಚೆನ್ನಾಗಿ ಚಿಂತನೆ ಮಾಡೋಣ. ಇನ್ನ ಸಂಸಾರದಲ್ಲಿ ಹೇಗಿರಬೇಕು ಏನು ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಕಮಲ ನೀರಿನಲ್ಲಿರುತ್ತೆ, ಇರುತ್ತೆ ಇರಲ್ಲ, ನೀರಿನ ಅಂಟೇ ಇರಲ್ಲ. ಅದಕ್ಕೆ ಹೇಳ್ತಾರೆ ಇರಬೇಕು ಸಂಸಾರದೋಳ್ ಇಲ್ಲದಿರಬೇಕು. ಇರಬೇಕು ನೋಡಿ, ಇಲ್ಲದಿರಬೇಕು ಅಂದ್ರೆ ಇಲ್ಲದೆ ಇರಬೇಕು. ಏನಿಲ್ಲದೆ ಇರಬೇಕು ಅಂದ್ರೆ ಅಂಟು ಇಲ್ಲದೆ ಇರಬೇಕು. ಇರಬೇಕು ಸಂಸಾರದೋಳ್ ಇಲ್ಲದಿರಬೇಕು. ಅಲ್ಲಿ ಹೇಳ್ತಾ ಇದ್ದಾರೆ ತರುಣಿ ಮಕ್ಕಳು ಮನೆ ಧನ ಪಶು ಬಂಧು ಬಳಗ ಲಿಸ್ಟ್ ಎಲ್ಲ ನಮ್ದೆಲ್ಲ ಇದ್ರಾಗೆ ಬಂತಾ ಇದೆ ನೋಡ್ಕೊಳ್ಳಿ. ತರುಣಿ ಮಕ್ಕಳು ಮನೆ ಧನ ಪಶು ಬಂಧು ಬಳಗ ಪರಿವಾರದೊಡನೆ ಆಸಕ್ತನಾಗಿ ಮುಳುಗಿ ಹರಿದ ಕಾಲಕ್ಕೂ ನಾನಾ ವಿಷಯ ಲಂಪಟದಲ್ಲಿ ಚರಿಸುತ್ತಿದ್ದರು. ನಮ್ದೇ ಅಲ್ವಾ ಜೆರಾಕ್ಸ್ ಕಾಪಿ? ಎಕ್ಸ್ರೇ ಅಂದ್ರೆ ನಮ್ದು ಎಕ್ಸ್ರೇ ತೆಗೆದ್ರೆ ಇದೇ ಹೀಗೆ ಇರುತ್ತೆ. ಬಲು ಚತುರವಂತನಾಗಿರೆ ಇರುಳು ಹಗಲು ಉದಾಸೀನನಾಗಿ ನೋಳ್ಪರಿಗೆ ಸರ್ವ ಕೋಟಲೆ ಇವನೆಂದೆನಿಸಲಿಬೇಕು. ಅಲ್ಲಿ ಹೇಳ್ತಾ ಇದ್ದಾರೆ ಸಂಸಾರದಲ್ಲಿ ಎಷ್ಟೇ ಇದ್ರೂ ಕೂಡ ಚತುರವಂತನಾಗಿರೆ ಒಳ್ಳೆ ಒಳಗೊಳಗೆ ಬುದ್ಧಿವಂತರಾಗಿರ್ಬೇಕಂತೆ. ಮೇಲ್ನೋಟಕ್ಕೆ ಎಲ್ಲರಂತೆ ಇವರು. ಒಂದು ವೇಳೆ ನಿಮ್ಮ ಕುರಿತು ನೀವೇ ಹೇಳಿದ್ದೀರಾ ಏನಂತ ಅಂದ್ರೆ ಈ ಸಂಸಾರದಲ್ಲೇ ಇದ್ದೀರಿ ನೀವು, 24 ಗಂಟೆ ಹೆಂಡತಿ ಮಕ್ಕಳು ಅದು ಇದು ಇದರಲ್ಲೇ ಇದ್ದೀರಾ. ಆದರೆ ಇದೆಲ್ಲ ತಲೆಯಲ್ಲಿದೆ, ಹೆಂಡತಿಯನ್ನು ನೋಡಿದಾಗ, ಗಂಡನನ್ನು ನೋಡಿದಾಗ ಆಕಾರದಲ್ಲಿ ಭಗವಂತ ನೆನಪಾಗ್ತಾ ಇದೆ, ಆಕಾರದಲ್ಲಿ ದೇವರು ನೆನಪಾಗ್ತಾ ಇದೆ. ಅವರು ಬಂದು ಏನ್ರಿ ನಂಗಿದು ಕೊಡ್ತೀರಾ ಅಂತ ಕೇಳಿದಾಗ ಅವರು ಕಾಣಿಸ್ತಾ ಇಲ್ಲ, ಸ್ವಾಮಿಯೇ ಕೇಳ್ತಾ ಇದ್ದಾನೆ ಅಂತ. ಅಲ್ಲಿದ್ದ ದೇವರಿಗದು ಪೂಜಾ ಅಂತ ಅವರು ಕೇಳಿದ್ದವರಿಗೆ ಕೊಡ್ತಾ ಇದ್ದೀರಾ. ಮಕ್ಕಳು ಬಂದು ಪೆನ್ನು ಕೇಳ್ತಾರೆ, ಬ್ಯಾಗು ಕೇಳ್ತಾರೆ, ಟೋಪಿ ಕೇಳ್ತಾರೆ, ಶೂ ಕೇಳ್ತಾರೆ, ಕೊಡು 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 ಅಂದಾಗ ಅವರು ಕಾಣಿಸ್ತಾ ಇಲ್ಲ, ಅವರೊಳಗೆ ಸ್ವಾಮಿ ಕಾಣಿಸ್ತಾ ಇದ್ದಾನೆ. ವಿರಾಟ್ ರೂಪಿಗೆ ಚಪ್ಪಲಿ, ವಿರಾಟ್ ರೂಪಿ ಕಿರೀಟ ಟೋಪಿ ಕೇಳ್ತಾ ಇದ್ದಾನೆ, ಅವನಿಗೆ 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 ಅಂತ ಮಕ್ಕಳ ಒಳಗಿರುವ ಅವನಿಗೆ ಪೂಜಾ ಮಾಡುತ್ತಾ ಇದ್ದೀರಾ, ಹೆಂಡತಿ ಒಳಗಿರುವ ಅವರಿಗೆ ಮಾಡುತ್ತಾ ಇದ್ದೀರಾ. ಬಂಧುಗಳೆಲ್ಲ ಬಂದ್ರೆ ಅವ್ರನ್ನ ಎಡಬಿಡದೇ ಇಟ್ಟುಕೊಂಡು ಅಲ್ಲೆಲ್ಲ ದೇವರನ್ನ ನೋಡುತ್ತಾ ಅವರವರಿಗೆ ಬೇಕಾದ ಕೊಡ್ತಾ ಇದ್ದೀರಾ. 24 ಗಂಟೆ ಸಂಸಾರದಲ್ಲೇ ಬಿದ್ದಿದ್ದೀರಾ. ಆದರೆ ಬಲು ಚತುರವಂತನಾಗಿರೆ, ಒಳಗೆ ಇಂಟೆಲಿಜೆನ್ಸ್ ಕೂತಿದೆ, ನಾನು ನನ್ನ ಸ್ವಾಮಿಯನ್ನ ಬಿಟ್ಟು ಇವರನ್ನೇ ಹಿಡ್ಕೊಂಡ್ರೆ ಹಾಳಾಗಿ ಬಿಡುತ್ತೇನೆ, ಹಾಗಂತ ಇವರನ್ನ ಬಿಡ್ಲಿಕ್ಕಿಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ. ಇವರು ಅಂದ್ರೆ ಯಾರು? ಹೆಂಡತಿ ಮಕ್ಕಳು ನನ್ನ ನಂಬಿಕೊಂಡಿದ್ದವರು. ಅಂದ್ರೆ ಯಾರು? ದೇವರ ಎಚ್ಚರ ಕಳಕೊಂಡು ನನ್ನ ಸುತ್ತು ಇದ್ದಾರೆ. ಅಂದ್ರೆ ಯಾರು? ದೇವರ ಭಕ್ತರೆಲ್ಲ. ಮುಂದೆ ಮೋಕ್ಷಕ್ಕೆ ಹೋಗ್ಬೇಕು, ಅವರೆಲ್ಲ ದೇವರ ನನ್ನ ಸುತ್ತು ಇವರನ್ನ ಕೊಟ್ಟಿದ್ದಾನೆ. ನನ್ನ ಜವಾಬ್ದಾರಿ ಎಷ್ಟಿದೆ ಅಂದ್ರೆ ಇವರು ದೇವರನ್ನ ಮರೆತಿದ್ದಾರೆ. ಹೇಳಿದ್ರೆ ಹೇಳಲ್ಲ, ಅದೊಂದು ಕ್ವಾಲಿಫಿಕೇಶನ್ ಇರುತ್ತೆ. ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಅಂದ್ರೆ ಎಲ್ಲ ಕಡೆ ಏನು ಹೇಳಿದ ಕೂಡಲೇ ದೇವರದು ಹೇಳಿದ ಕೂಡಲೇ ಥಟ್ ಅಂತ ಬರಲ್ಲ. ನೋಡು ನಿಂದನೆ ಮಾಡಿಕೊ, ನಮಗೆ ಉಪದೇಶಗಳು ಕೊಡಬೇಡ ಅಲ್ವಾ, ನಿನಗೆ ನಾವು ಅಡ್ಡಿ ಮಾಡಲ್ಲ, ಏನು ಬೇಕಾದ್ರೂ ಮಾಡಿಕೋ, ನಮ್ಮನ್ನ ಗೋಳೆಕೊಳ್ಳಾಕಿದ್ರೆ ಸಾಕು, ನಮ್ಮ ಪಾಡಿಗೆ ನಮ್ಮ ಬಿಟ್ಬಿಡು, ನಮಗೆ ಬೇಕಾದ ಮಾಡಿ ಹಾಕಿದ್ರೆ ಸಾಕು, ನೀವು ಏನು ಬೇಕಾದ್ರೂ ತಿರುಗು ಅಂತಿರುತ್ತೆ. ಸರಿ, ಅಂಥ ಕಾಲಕ್ಕೆ ಅವರನ್ನು ನೋಡ್ತಾ ಇದ್ರೆ ಸಿಟ್ಟು ಮಾಡಿಕೊಳ್ಳಿಕ್ಕೆ ಆಗತ್ತಾ? ಹಾಗಂತ ನೋಡಿದ್ರೆ ದೇವರ ಒಂದು ವಿಷಯ ಬಿಟ್ಟರೆ ಎಲ್ಲರೂ ಒಳ್ಳೆಯವರೇ, ಒಳ್ಳೆ ಮನಸ್ಸಿದೆ, ಎಲ್ಲರೂ ಸಹಾಯ ಮಾಡುತ್ತಾರೆ, ಎಲ್ಲ ಇರುತ್ತೆ. ದೇವರಿಗೂ ಬೇಡ, ಕಚ್ಚಿ ಹಾಕೊಟ್ಟಪ್ಪಾ ಇದ್ದಾರೆ. ಅಂಥವ್ರನ್ನ ಏನ್ ಮಾಡಬೇಕು ಅಂದ್ರೆ ಕಟ್ಟಿಯ ಬಿಡಿ ಅಂತ ಹೇಳ್ತಾರೆ. ಬಿಡ್ಬೇಡ, ಅವ್ರ ಮೇಲೆ ಚೂರು ಸಿಟ್ಟಾಗ್ಬೇಡ. ಯಾಕೆ? ನೀನು ಅಂಥ ಹಾಗೆ ಇದ್ದು ಬಂದವನೇ, ಈಗ ಏನೋ ದೇವರ ಎಚ್ಚರ ಕೊಟ್ಟಿದ್ದಾರೆ, ಮುಂದೆ ಅವರಿಗೂ ಕೊಡ್ತಾರೆ. ಈಗ ರೆಸ್ಪಾನ್ಸಿಬಿಲಿಟಿ ಹೇಗೆ ಬಂತು? ಅವರು ಈಗ ಏನು ಕೇಳದಿದ್ರು ಕೂಡ ಹಾಗಂತ ಅವರ ಪ್ರಕಾರ ನೀನು ಹೋಗ್ಬಿಟ್ಟು ನೀನು ಹಾಳಾಗ್ತೀಯ. ಏನು ಮಾಡಬೇಕು ಅಂದ್ರೆ ದೇವರನ್ನ ಬಿಡಬೇಡ, ದೇವರನ್ನ ಚಿಂತನೆ ಮಾಡುತ್ತಾ ಇದ್ದಿ ಎಂಬುದು ತೋರಬೇಡ, ಅವರ ಜೊತೆಗೇನೇ ಇರು, ಅವರೊಳಗೆ ದೇವರನ್ನ ನೋಡು, ಅವರವರಿಗೆ ಕೊಡೋದು ಅಲ್ಲಲ್ಲಿರುವ ದೇವರಿಗೆ ಅಂತ ಪೂಜಾ ಮಾಡುತ್ತಾ ಬಾ, ಪ್ರಾರ್ಥನೆ ಮಾಡು. ಇವರಿಗೆ ಬೇಗ ನಿನ್ನ ಕರುಣೆ ಸಿಗಲಿ ಹರಿಯೇ ಅಂತ ಒಳಗೆ ಪ್ರಾರ್ಥನೆ ಮಾಡು. ಮತ್ತೆ ಇದಲ್ಲವೇ ಸಂಸಾರ, ಎಷ್ಟು ಚೆನ್ನಾಗಿದೆ. ಹೀಗೆ ಮಾಡ್ತಾ ಬಂದ್ರೆ ಉದ್ಧಾರ ಆಗಲ್ವಾ? ನಮ್ ಸುತ್ತಿದ್ದವ್ರು ಉದ್ಧಾರ ಆಗಲ್ವಾ? ಅದನ್ನು ಹೇಳ್ತಾ ಇದ್ದಾರೆ, ಹೇಳ್ತಾರೆ ನೋಡಿ. ಮೇಲ್ನೋಟಕ್ಕೆ ಯಾರಾದರೂ ಒಂದು ವೇಳೆ ನಿಮ್ಮ ಆಲೋಚನಾ ಚಿಂತನೆ ಎಲ್ಲ ನೋಡಿಕೊಂಡು ಏನು ಮಗ ಬಂದ, ಅಮ್ಮ ಇವತ್ತು ಸ್ಕೂಲ್ ಡೇ ಇದೆ ಅಂದ್ರೆ ಅವತ್ತೇ ಯಾರೋ ಸ್ವಾಮಿಗಳದ್ದು ಭಿಕ್ಷೆ ಇದೆ, ಬೇರೆ ಕಡೆ ಕರೆದಾರೆ, ದೇವರ ದರ್ಶನಕ್ಕೆ ಹೋಗ್ಬೇಕು, ಎಲ್ಲ ಆಗ್ಬೇಕು, ಒಳ್ಳೆ ಕಾರ್ಯಕ್ರಮ ಇದೆ. ಅವತ್ತೇ ಮಗ ಬಂದ, ಹಿಂದಿನ ದಿವಸ, ಆ ಹಿಂದಿನ ದಿವಸ ಕರೆದಿದ್ರು, ಎಲ್ಲ ಬರಬೇಕಿಲ್ಲಿ ಸ್ವಾಮಿಗಳಿಗೆ ಅಂತ ಕರೆದಿದ್ರು. ಆ ಮಾರನೇ ದಿವಸ ಮಗ ಬಂದ, ಅಮ್ಮ ನಾಳೆನೆ ನಮ್ದು ಕಾಲೇಜಿದು ಸ್ಕೂಲ್ ಡೇ ಅಂತೆ, ನೀವೆಲ್ಲ ಬರಲೇಬೇಕಂತೆ. ಏನಂತೆ? ಏನೂ ಇಲ್ಲ, ಬೆಳಿಗ್ಗೆ ಹೋದ್ರೆ ರಾತ್ರಿ ಬಿಡ್ತಾರೆ. ಆ ಸ್ಕೂಲ್ ಡೇನಲ್ಲಿ ನಮ್ಮ ಸುತ್ತೆ ಕೂತಿರ್ಬೇಕು, ನಾವು ಕುಡಿಯೋದು ಹಾರೋದು ಎಲ್ಲ ನೋಡ್ತಾ ಇರಬೇಕು, ಅಲ್ಲೇ ಇರಬೇಕು, ನಾನಾ ಜನ ಬರ್ತಾರೆ ಅವರ ಮಧ್ಯೆ ಇರಬೇಕು, ಆ ಬಿಸಿಲಲ್ಲಿ ಎಲ್ಲ ಹಾಕಿರ್ತಾರೆ. ಇಲ್ಲಿ ಅಪರೂಪವಾದ ದೇವರ ದರ್ಶನ, ಪ್ರಸಾದ, ಒಳ್ಳೆ ಪ್ರವಚನ ಬಿಟ್ಟೋಗುತ್ತೆ, ಈ ಸ್ಕೂಲ್ ಡೇ ಹಾಳಾಗಿದ್ದು ಇವಾಗೆ ಬರಬೇಕಾ ಅಂದಬೇಡಿ. ಯಾಕೆ? ಆ ಕೂಸಿನ ಜೊತೆಗೆ ಹೋಗುವಾಗ ಸ್ವಾಮಿ ನಿನ್ನ ಸೇವಾ, ಇಲ್ಲಿರುವ ನಿನ್ನ ತೃಪ್ತಿ, ನಡೆದದ್ದೇ ಹರಿಯಾತ್ರೆ. ಅಲ್ಲಿ ಹೋಗಿ ನೋಡಿದಾಗ ಹೇಳ್ತಾರಲ್ಲ, ಮೇದಿನಿಯ ಮೇಲುಲ್ಲ ಉಷ್ಪಾದೋದಕಗಳೆಲ್ಲ ಮಲತೀರ್ಥವು ಪಾದಪಾತ್ರಿ ಧರಾ ತಳವೆ ಸುಕ್ಷೇತ್ರ. ಇನ್ಯಾರು ಹೇಳ್ತಾರೆ, ಜೀವಗಣ ಶ್ರೀಧನ ಪ್ರತಿಮೆಗಳು. ಆ ಹೋಗಿದ್ರಿ ಸ್ಕೂಲ್ಗೆ ಫಂಕ್ಷನ್ ಹೋಗಿದ್ದೀರಿ, ಇಲ್ಲಿ ರಾಮದೇವ್ರು ನೋಡಬೇಕಾಗಿತ್ತು, ಆಗ್ಲಿಲ್ಲ. ಯಾಕೆ? ಅವನೆಲ್ಲ ಕಡೆ ಇದ್ದಾನಲ್ಲ, ಎಲ್ಲರಲ್ಲೂ ಇಷ್ಟು ರೂಪಗಳಿಂದ ಅವನೇ ನಿಂತಿದ್ದಾನೆ. ಮೂಲ ರಾಮನ ಅಥವಾ ರಾಮಚಂದ್ರನ ದರ್ಶನ ನಾವು ಪ್ರತಿಮಾ ನೋಡ್ತೀವೇನು, ಇಲ್ಲ ಅವನನ್ನೇ ನೋಡ್ಲಿಕ್ಕೆ ಶುರು ಮಾಡ್ತೀವಿ. ಜ್ಞಾನ ಇದ್ದರೆ ದೇವರ ದರ್ಶನ ವಿಚಿತ್ರ. ಅಲ್ಲಿ ಇದ್ದಷ್ಟು ಕಾಲ ಅದೆಲ್ಲ ಕರ್ಮ ಅದೇ ನಿನಗೆ ಅರ್ಪಿತ ಅಂದ್ರೆ ಸಾಧನೆ ಆಯಿತೋ ಇಲ್ವೋ? ಇದು ನೋಡ್ತಾ ಇರ್ತೀವಿ ಎಲ್ಲ ಕಡೆ, ಬಹಳ ಜನ ಬಾಯಿಂದ ಬರ್ತಾ ಇರುತ್ತೆ, ಆಚಾರ್ಯೇ ನಮ್ ಸಾಧನೆ ಆಗ್ತಾನೇ ಇಲ್ಲ, ಏನಮ್ಮ ಯಾಕಪ್ಪ ಇಬ್ಬರು ಗಂಡು ಹೆಣ್ಣು ಎರಡು ಹೇಳ್ತಾ ಇರ್ತಾರೆ ಏನಂತ, 24 ಗಂಟೆ ಈ ಮನೆಯಲ್ಲೇ ಬಿದ್ದಿರಬೇಕು, ಏನು ಆ ಮೊಮ್ಮಕ್ಕಳು ಅವ್ರನ್ನ ಇಟ್ಕೊಂಡೇ ಇರಬೇಕು, ಅವ್ರು ನೋಡ್ತಾ ಇರಬೇಕು, ಅಡಿಗೆ ಮಾಡ್ತಾನೆ ಇರಬೇಕು, ಒಂದು ಪುರಾಣ ಇಲ್ಲ, ಪುಣ್ಯಗತಿ ಇಲ್ಲ, ಏನೂ ಇಲ್ಲ, ಸಾಧನೆಯೇ ಇಲ್ಲ. 24 ಗಂಟೆ ಮನೆಯಲ್ಲೇ ಬಿದ್ದು ಕೊಳತು ಹೋಗ್ತಾ ಇದೆ. ಈ ಆಲೋಚನೆ ಬಂದ್ರೆ ಎಂಥ ಸಾಧನೆ ಅದ್ಭುತವಾಗಿ ಬರುತ್ತೆ. ಅದನ್ನು ಹೇಳ್ತಾ ಇದ್ದಾರೆ ಇರಬೇಕು. ಈಗ ಮತ್ತು ಪಂಕ್ತಿ ನೋಡಿ, ಸಂಸಾರದೋಳು ಇಲ್ಲದಿರಬೇಕು, ತರುಣಿ ಮಕ್ಕಳು ಮನೆ ಧನ ಪಶು ಬಂಧು ಬಳಗ ಪರಿವಾರದೊಡನೆ ಆಸಕ್ತನಾಗಿ ಮುಳುಗಿ ಹರಿದ ಕಾಲಕ್ಕೂ. ಮೇಲ್ನೋಟಕ್ಕೆ ಎಲ್ಲರೂ ಅಪ್ಪ ಇವರಷ್ಟು ಸಂಸಾರದಲ್ಲಿ ಬಿದ್ದವರು ಯಾರೂ ಇಲ್ಲ ಅಂದ್ಕೋಬೇಕು, ಹಾಗೆ ಎಲ್ಲ ಸರಿತಿರ್ತಾ ಇದೆ. ನಾನಾ ವಿಷಯ ಲಂಪಟದಲ್ಲಿ ಚರಿಸುತ್ತಿದ್ದರು. ಇಷ್ಟಿದ್ರು ಕೂಡ ಒಳಗೆ ಆಕ್ಟಿವೇಶನ್ ಇರಬೇಕು. ಬಲು ಚತುರವಂತನಾಗಿರೆ, ಒಳ್ಳೆ ಇಂಟೆಲಿಜೆಂಟ್ ಆಗಿದ್ರೆ ಏನು ಬೇಕಾದ್ರೂ ಕೊಡು ಹರಿಯೇ, ನಿನ್ನ ಸ್ಮರಣೆ ಅಲ್ಲಲ್ಲಿ ಬರುವಾಗ ನನಗೆ ಯಾವುದು ಕಟ್ಟಿ ಹಾಕಲ್ಲ ಅಂತ ಒಳಗೊಳಗೆ ಭಗವಂತನ ಚಿಂತನೆ ಬಂದರೆ ಮನೆ ನಮ್ಮನ್ನ ಕಟ್ಟಿ ಹಾಕುತ್ತಾ? ಏನು ಹಾಕಲ್ಲ. ಇಂಥ ಚಿಂತನೆ ಬರಬೇಕು ಅಂತ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಮಲ್ಲಿಗೆ ಶ್ರೀಕೃಷ್ಣ ಅಂತ.